महासिद्धिभ्यः ॐ नमः सिद्धिभ्यः ॐ नमः सिद्धिभ्यः नमो अरिहन्ताणम् नमो सिद्धाणम् नमो आयिर्याणम् नमो वज्रायाणम् नमो लोये सौवसाहूणम् एषो पञ्च नमो यारो सौव पावपणासनो मङ्गलाणं च सव्येषिं परमं हवयि मङ्गलम् पढमं हवयि मंगलम। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। आवाज ಮದ ಮೌಲಿಕ ವಿಶೇಷತೆಗಳು ಯಾವುವು ಅನ್ನುವಂತಹ ವಿಷಯ ನಡೆದಿದೆ. ಈ ಕೆಳಗಿನವು ಜೈನ ಧರ್ಮದ ಪ್ರಮುಖ ಮೌಲಿಕ ವಿಶೇಷತೆಗಳು ಆಗಿವೆ. ಅನೇಕಾಂತ ಮೊದಲನೆಯದು, ಇದು ಜೈನ ಧರ್ಮದ ಸಿದ್ಧಾಂತ. ಅನೇಕಾಂತ, ಆಮೇಲೆ ಶಾದ್ವಾದ ಎರಡನೆಯದು. ಅನೇಕಾಂತ ಸಿದ್ಧಾಂತವನ್ನು ವ್ಯಕ್ತ ಮಾಡುವುದಕ್ಕಾಗಿ, ಅದನ್ನು ಸರಿಯಾದ ರೀತಿಯಲ್ಲಿ ಸಂಗೋಪಾಂಗವಾಗಿ ಸಂಪೂರ್ಣವಾಗಿ ತಿಳಿಸುವುದಕ್ಕಾಗಿ ಶಾದ್ವಾದ ಕಥನದ ಪದ್ಧತಿಯನ್ನು ಅನುಸರಿಸಿ ಅನೇಕಾಂತ ಸಿದ್ಧಾಂತವನ್ನು ಹೇಳಿದ್ದಾರೆ. ಎರಡು ಪ್ರಕಾರದ ವಸ್ತುಗಳಲ್ಲಿ ಚೇತನ ಅಚೇತನ ವಸ್ತುಗಳು, ಈ ಎರಡೂ ಪ್ರಕಾರದ ವಸ್ತುಗಳಲ್ಲಿ ಇರುವಂತಹ ಅನಂತ ಗುಣಗಳನ್ನು ವ್ಯಕ್ತಪಡಿಸಬೇಕು. ಅಂದರೆ ವಸ್ತುವಿನ ಮೊದಲು ಅನೇಕಾಂತ ಸಿದ್ಧಾಂತ ಗೊತ್ತಾಗಬೇಕು. ಅನೇಕಾಂತದಲ್ಲಿ ವಸ್ತುವಿನ ಸಂಪೂರ್ಣ ಪರಿಚಯವಾಗುತ್ತದೆ. ಆಮೇಲೆ ಪರಿಚಿತವಾಗಿರತಕ್ಕಂತಹ ಆ ಅನೇಕಾಂತ ವಸ್ತುವಿನ ಸ್ವರೂಪವನ್ನು ನಾವು ನಮ್ಮ ವತಿಯಿಂದ ಎಷ್ಟು ಪ್ರಕಾರಗಳಲ್ಲಿ ವ್ಯಕ್ತ ಮಾಡಬಹುದು, ಎಷ್ಟು ಪ್ರಕಾರಗಳಲ್ಲಿ ವ್ಯಕ್ತ ಮಾಡಿದಾಗ ವಸ್ತುವಿನ ನಿಜವಾದ ಸ್ವರೂಪ ಮತ್ತೊಬ್ಬರಿಗೆ ಅರ್ಥ ಆಗ್ತದೆ ಅನ್ನುವಂಥ ಈ ಸಿದ್ಧಾಂತ ಶಾದ್ವಾದ ಸಿದ್ಧಾಂತ. ಶಾದ್ವಾದ ಇದು ಕಥನ ಸಿದ್ಧಾಂತ, ಕಥನ ಮಾಡತಕ್ಕಂತಹ ಒಂದು ಪದ್ಧತಿ, ಒಂದು ಶೈಲಿ. ಆ ಶೈಲಿಯಿಂದ ಜೈನ ಧರ್ಮದ ತತ್ವಗಳನ್ನು, ಚೇತನಾಚೇತನ ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆಯಿದೆ. ಈ ವಿಷಯ ಎರಡು ದಿನಗಳಿಂದ ಹೇಳಿ ಮುಗಿದಿದೆ. ಇವತ್ತು ಜೈನ ಧರ್ಮದ ಮೂರನೆಯ ಮೌಲಿಕ ವಿಶೇಷತೆಯನ್ನಿಸಿಕೊಂಡಿರತಕ್ಕಂಥ ಅಪರಿಗ್ರಹವಾದ ಮತ್ತು ಅಹಿಂಸೆ, ಈ ಎರಡರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಯಾವುದು? ಅಪರಿಗ್ರಹವಾದ. ಮತ್ತು ನಂತರದ್ದು ಅಹಿಂಸಾ. ಮನುಷ್ಯ ತಾನು ತನ್ನ ಬದುಕಿನಲ್ಲಿ ಅಹಿಂಸಾ ಧರ್ಮದ ಅನುಸರಣೆಯನ್ನು ಮಾಡಿ ಅಹಿಂಸಾ ಧರ್ಮದ ಉಪಾಸನೆಯನ್ನು ಮಾಡಿ ನಿಜವಾದ ಶಾಂತಿ ಮತ್ತು ಸುಖವನ್ನು ಪಡೆಯಬೇಕು, ಆತ್ಮಿಕ ಆಧ್ಯಾತ್ಮಿಕ ಧರ್ಮವನ್ನು ಅನುಭವಿಸಬೇಕು ಅಂತಂದಾಗ ಏನು ಮಾಡಬೇಕು? ಮೂರನೇ ನಂಬರ್ನಲ್ಲಿ ಇರುವಂಥ ಮೌಲಿಕ ವಿಶೇಷತೆಯನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು. ಯಾವುದದು ಮೌಲಿಕ ವಿಶೇಷತೆ? ಅಪರಿಗ್ರಹವಾದ. ಮನುಷ್ಯ ತನ್ನ ಬದುಕಿನಲ್ಲಿ ಅಪರಿಗ್ರಹವಾದವನ್ನು ಸ್ವೀಕಾರ ಮಾಡದೇ ಹೊರತು ಅಹಿಂಸಕನಾಗಲಿಕ್ಕೆ ಸಾಧ್ಯವಿಲ್ಲ. ಅಹಿಂಸಕನಾಗಬೇಕು ಅಂತಂದರೆ ಅಪರಿಗ್ರಹವನ್ನು ಸ್ವೀಕಾರ ಮಾಡಲೇಬೇಕು. ಈ ಅಹಿಂಸೆಯನ್ನು ಸ್ವೀಕಾರ ಮಾಡುವಂತಹ ಜೀವಿಗಳು ಸಂಪೂರ್ಣ ಮೂರು ಲೋಕದಲ್ಲಿ ಮೂರು ಪ್ರಕಾರದಿಂದ ಕಂಡುಬರುತ್ತಾರೆ. ಮೂರು ಪ್ರಕಾರವಾಗಿ ಕಂಡುಬರುತ್ತಾರೆ. ಮೊದಲನೆಯ ಪ್ರಕಾರ, ತಾನು ತನ್ನ ಬದುಕಿನಲ್ಲಿ ಅಹಿಂಸೆಯನ್ನು ಸ್ವೀಕಾರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊಟ್ಟ ಮೊದಲನೆಯ ಎಲ್ಲಕ್ಕಿಂತ ದೊಡ್ಡ ಹಿಂಸೆ, ದೊಡ್ಡ ಸಂಸಾರ ಪರಿಭ್ರಮಣಕ್ಕೆ ಕಾರಣವಾಗಿರತಕ್ಕಂತಹ ಅಂತರಂಗ ಹಿಂಸೆಯನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾವುದದು ಅಂತರಂಗ ಹಿಂಸೆ? ಎಲ್ಲಕ್ಕಿಂತ ದೊಡ್ಡದು ಯಾವುದು? ಬಹಿರಂಗ ಹಿಂಸೆ ಮತ್ತು ಅಂತರಂಗ ಹಿಂಸೆ, ಇವು ಎರಡು ಪ್ರಕಾರದ ಹಿಂಸೆಗಳು. ಅಂತರಂಗ ಹಿಂಸೆಯಾದಾಗ ಬಹಿರಂಗ ಹಿಂಸೆ ಆಗ್ತದೆ. ಅಂತರಂಗ ಹಿಂಸೆಯಾಗದೆ ಬಹಿರಂಗ ಹಿಂಸೆ ಸಾಮಾನ್ಯವಾಗಿ ಹೇಳಬಹುದು ಆಗುವುದಿಲ್ಲ ಅಂತ. ಅಂತರಂಗ ಹಿಂಸೆ ಆಗದಿದ್ದರೂ ಬಹಿರಂಗ ಹಿಂಸೆ ಆಗಲಿಕ್ಕೆ ಸಾಧ್ಯ ಇದೆ. ಯಾವ ಥರ ಅಂತಂದರೆ, ನಾವು ಜೀವಿಗಳನ್ನು ಸಾಯಿಸುವಂಥ ಅಪೇಕ್ಷೆಯನ್ನು ಇಟ್ಟುಕೊಂಡಿರಲಿಲ್ಲ, ಆದರೂ ಕೂಡ ನಮ್ಮ ಕಡೆಯಿಂದ ಜೀವ ಸಾಯಿತು, ನಮ್ಮ ವತಿಯಿಂದ ಜೀವ ಸತ್ತೋಯಿತು. ದಾರಿಯನ್ನು ನಡೆಯುವಾಗ ನೋಡಿಕೊಂಡು ಪ್ರಮಾದವನ್ನು ಬಿಟ್ಟು ದಾರಿಯನ್ನು ನಡೀತಾ ಇದ್ದೀವಿ, ಆದರೂ ಕೂಡ ಜೀವ ಗಾಳಿಯಿಂದ ಹಾರಿ ಬಂದು ಕಾಲಕ್ಕೆ ಸಿಕ್ಕು ಸತ್ತು ಹೋಯಿತು. ಗಾಳಿಯಿಂದ ಬಂತು, ಸಾಯಬೇಕು ಸಾಯಿಸಬೇಕು, ಸತ್ರ ಒಳ್ಳೆಯದು ಇಂಥದ್ದೇನು ಭಾವ ಇರಲಿಲ್ಲ. ಆದರೂ ತಾನಾಗಿ ಬಂದು ಸಿಕ್ಕು ಸತ್ತು ಹೋಯಿತು. ಇಲ್ಲಿ ಯಾವ ಹಿಂಸೆಯಾಯಿತು? ದ್ರವ್ಯಹಿಂಸೆಯಾಯಿತು ಅಥವಾ ಭಾವಹಿಂಸೆ? ಇಲ್ಲಿ ದ್ರವ್ಯಹಿಂಸೆ ಆಯಿತು. ದ್ರವ್ಯಹಿಂಸೆ ಅಂತರಂಗ ಹಿಂಸೆಯೋ ಅಥವಾ ಬಹಿರಂಗ ಹಿಂಸೆ? ದ್ರವ್ಯ ಅಂದರೆ ಬಹಿರಂಗ, ಭಾವ ಅಂದರೆ ಅಂತರಂಗ. ದ್ರವ್ಯ ಪಕ್ಷ ಯಾವಾಗಲೂ ಬಹಿರಂಗವನ್ನು ಹೇಳುತ್ತೆ, ಭಾವಪಕ್ಷ ಯಾವಾಗಲೂ ಅಂತರಂಗವನ್ನು ಹೇಳಿಕೊಡ್ತದೆ. ಇಷ್ಟು ವಿಷಯವನ್ನು ಲಕ್ಷ್ಯದಲ್ಲಿಟ್ಕೊಳ್ಬೇಕು. ದ್ರವ್ಯ ಅಂದರೆ ಬಹಿರಂಗ, ಭಾವ ಅಂದರೆ ಅಂತರಂಗ. ದ್ರವ್ಯ ಹಿಂಸೆ ಆಯಿತು ಅಂತಂದರೆ ಎಂಥ ಹಿಂಸೆ ಆಯಿತು? ಬಹಿರಂಗ ಹಿಂಸೆ ಆಯಿತು. ದ್ರವ್ಯ ಹಿಂಸೆ ಆಯಿತು ಅಂತಂದರೆ ಹೊರಗಿನ ಜೀವಗಳಿಗೆ, ಹೊರಗಿನ ಜೀವಗಳ ಪ್ರಾಣಗಳಿಗೆ, ಅವುಗಳ ಬದುಕಿಗೆ, ಬದುಕಿನ ದುಃಖಕ್ಕೆ ನಾವು ಕಾರಣ ಆಗಿದ್ದೇವೆ ಅಂತ ಅರ್ಥ. ನಮ್ಮಿಂದ ಬಹಿರಂಗದಲ್ಲಿ ಹಿಂಸೆ ಆಯಿತು. ಅಂದರೆ ನಾವು ದುಃಖವನ್ನು ಕೊಟ್ಟಿದ್ದೇವೆ ಅಥವಾ ಪ್ರಾಣಪೀಡನೆಯನ್ನು ಮಾಡಿಸಿದ್ದೇವೆ ಮಾಡಿದ್ದೇವೆ ಅಂತರ್ಥ. ಮನಃಪೂರ್ವಕ ಮಾಡಿದ್ದೇವೆಯೋ ಅಥವಾ ಇಲ್ಲ, ಇದರದ್ದು ಮಹತ್ವ ಅಲ್ಲ. ಒಟ್ಟಿನಲ್ಲಿ ನಮ್ಮ ಶರೀರದಿಂದ ಪರಜೀವಿಗಳ ಹಿಂಸೆ ಆದರೂ ಹಿಂಸೆ, ಮತ್ತು ಮನಃಪೂರ್ವಕವಾಗಿ ಮಾಡಿರತಕ್ಕಂಥ ಹಿಂಸೆಯೂ ಕೂಡ ಹಿಂಸೆ. ಇದರಲ್ಲಿ ನಮಗೆ ಪಾಪಕರ್ಮ ಕಟ್ಟಬೇಕು ಅಂತಂದರೆ ಜೀವ ಸಾಯುವ ಮಾತ್ರದಿಂದ ಕಟ್ತದೆಯೋ ಅಥವಾ ನಾವು ಸಾಯಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರಮಾದದಿಂದ ಜೀವಿಯನ್ನು ಸಾಯಿಸಿದಾಗ ಕರ್ಮ ಕಟ್ತದೆಯೋ? ಉದ್ದೇಶಪೂರ್ವಕವಾಗಿ ಪರಜೀವಿಗಳನ್ನು ನಾವು ಸಾಯಿಸಬೇಕು. ಸಾಯಿಸಿದರೆ ನಮ್ಮ ಮನ ವಚನ ಮತ್ತು ಕಾಯ ಅದರಲ್ಲಿ ತೊಡಗಿದ್ರೆ, ನಮ್ಮ ಯೋಗ ಪ್ರವೃತ್ತಿ ಅದರಲ್ಲಿ ಆಗಿದ್ದರೆ, ಮನ ಅತ್ಯಂತ ಮುಖ್ಯ, ವಚನವೂ ಕೂಡ ಮುಖ್ಯ. ಮನವಚನ ಈ ಎರಡರ ಮುಖಾಂತರ ಹಿಂಸೆ ಆಯಿತು ಅಂತಂದರೆ ಅಲ್ಲಿ ಕರ್ಮಗಳ ಬಂಧ ಆಯಿತು. ಕೇವಲ ಕಾಯ ಮುಖಾಂತರ ಹಿಂಸೆಯಾಗಿತ್ತು ಅಂತಂದರೆ ಕರ್ಮದ ಬಂಧ ಇಲ್ಲ, ಯಾಕೆಂದರೆ ಅದರಲ್ಲಿ ಅಪೇಕ್ಷೆ ಇಲ್ಲ. ದಾರಿಯನ್ನು ನಡೆಯುವಾಗ ಜೀವ ಸಾಯಲಿ ಅನ್ನತಕ್ಕಂಥ ಭಾವ ಇರ್ತಿತ್ತು ಅಂತಂದರೆ ಬಂಧ ಆಗ್ತಿತ್ತು. ಭಾವ ಇಲ್ಲ, ರಕ್ಷಣೆಯ ಭಾವ ಇದೆ. ಆದರೂ ಜೀವ ನಮ್ಮ ಕಾಲಿಗೆ ಸಿಕ್ಕಿ ಸಾಯಿತು ಅಂತಂದರೆ ಬಂಧಿದೆಯೋ ಅಥವಾ ಇಲ್ಲ? ಪಾಪಕರ್ಮದ ಬಂಧ ಇಲ್ಲ. ಇಲ್ಲಿ ಜೀವ ಸತ್ತರೂ ಕೂಡ ಬಂಧ ಇಲ್ಲ. ನಮ್ಮ ಶರೀರ ಪ್ರವೃತ್ತಿಯಿಂದ ಜೀವ ಸತ್ತರೂ ಕೂಡ ನಮಗೆ ಪಾಪಕರ್ಮದ ಬಂಧ ಇಲ್ಲ. ಹೆಂಗನಿಸ್ತೈತಿ? ಬಂದ ಆಗಬೇಕಲ್ಲ, ಬಂದ ಆಗಿಲ್ಲ. ಯಾಕೆ? ಅಪ್ರಮತ್ತ ಅವಸ್ಥೆ ಇದೆ, ಅಂದರೆ ಸಾವಧಾನತೆ ನಮ್ಮಲ್ಲಿ ಇದೆ, ಆದ್ದರಿಂದ ಬಂದ ಇಲ್ಲ. ಸಾವಧಾನತೆ ಒಂದು ಇದ್ದು ಜೀವಿಗಳ ಹಿಂಸೆ ಆದರೆ ಏನು ಆಗದಿದ್ರೆ ಏನು ಬಂದಿಲ್ಲ. ಡಾಕ್ಟರು ಆಪರೇಷನ್ ಮಾಡ್ತಾರೆ ಮರೀಜಿಗಳದ್ದು. ಆಪರೇಷನ್ ಮಾಡುವಾಗ ಇದು ಉಳಿಯಲಿ ಅನ್ನತಕ್ಕಂಥ ಭಾವ ಇರ್ತದೆ ಅಥವಾ ಸಾಯಲಿ ಅನ್ನೋದು? ಉಳಿಯಲಿ ಅನ್ನುವಂತಹ ಭಾವ ಇದ್ರೂ ಕೂಡ ಸಾಯುವಂತಹ ಪ್ರಸಂಗ ಬಂತು, ಜೀವ ಆಪರೇಷನ್ ಕಾಲದಲ್ಲಿ ಸತ್ತೋಯಿತು. ಈ ಪಾಪ ಬಂಧ ಯಾರಿಗೆ? ಸಾಯುವವರಿಗೂ ಅಥವಾ ಡಾಕ್ಟರ್ಗೆ? ಇಲ್ಲಿ ಕೊಲ್ಲುವ ಉದ್ದೇಶದಿಂದ ಆಪರೇಷನ್ ಮಾಡ್ತಾ ಇಲ್ಲ, ಬದುಕುವ ಉದ್ದೇಶದಿಂದ ಆಪರೇಷನ್ ಆಗ್ತಾ ಇದೆ. ಆದ್ದರಿಂದ ಡಾಕ್ಟರ್ಗೆ ಯಾವುದೇ ಪ್ರಕಾರದ ಬಂಧ ಇಲ್ಲ. ಇನ್ನು ಸಾಯುವ ದೃಷ್ಟಿಯಿಂದ ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ, ಇಂಜೆಕ್ಷನ್ ಕೊಟ್ಟರು ಸಾಯಲಿಲ್ಲ ಮನುಷ್ಯ, ಸಾಯುವ ಉದ್ದೇಶದಿಂದ ಇಂಜೆಕ್ಷನ್ ಕೊಟ್ಟರು ಸಾಯಲಿಲ್ಲ, ಬದುಕಿದ. ಡಾಕ್ಟರ್ನಿಗೆ ಬಂದಾಗಿದೆಯೋ ಅಥವಾ ಇಲ್ಲ? ಬಂದಾಗಿದೆ. ಇಲ್ಲಿ ಹಾಗೆ ನಾವು ಮನೆಯಲ್ಲಿ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಾವುದೇ ಕೆಲಸವನ್ನು ಹಿಂಸಾಜನಕ ಕೆಲಸವನ್ನು ಮಾಡ್ತಾ ಇದ್ದೀವಿ, ಅದರೊಳಗೆ ಹಿಂಸೆ ಆಗುತ್ತೆ. ಅಡುಗೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ನೀರು ಕಾಯಿಸಬೇಕು, ಬೆಂಕಿ ಉರಿಸಬೇಕು, ಜಲಕಾಯಕ ಅಗ್ನಿಕಾಯಕ ಜೀವಿಗಳ ಹಿಂಸೆ ಇದೆ. ಹೊಗೆ ಆಯಿತು ಅಂತಂದರೆ ತ್ರಸಕಾಯಕ ಜೀವಿಗಳು ಹಿಂಸೆ ಆಗಬಹುದು. ಅಡುಗೆ ಮಾಡುವಾಗ ಪಾಪ ಆಯಿತು ಅಥವಾ ಇಲ್ಲ? ಆಗಿದೆ. ಯಾಕೆ ಆಯಿತು? ಆರಂಭಕ್ರಿಯಾಗಿದೆ. ಇಲ್ಲಿ ಜಲಕಾಯಕ ಜೀವಿಗಳನ್ನು ಬದುಕಿಸಬೇಕು ಅನ್ನುವಂಥ ಭಾವ ಇಲ್ಲ. ಇವುಗಳು ಸಾಯುತ್ತವೆ ಗೊತ್ತಿದ್ದರೂ ಕೂಡ ಜಲ, ಅಗ್ನಿ, ವಾಯು, ಪೃಥ್ವಿ ಎಲ್ಲವನ್ನು ಬಳಸಿಕೊಂಡು, ವನಸ್ಪತಿ ಎಲ್ಲವನ್ನು ಬಳಸಿಕೊಂಡೇ ನಾವು ನಮ್ಮ ದೈನಿಕ ಸಾಂಸಾರಿಕ ಕ್ರಿಯೆಯನ್ನು ಮಾಡ್ತೀವಿ. ಬಂದಾಯಿತು ಅಥವಾ ಇಲ್ಲ? ಇದರಲ್ಲಿ ಬಂದಾಯ್ತಲ್ಲ, ಏನಾಗಲಿಲ್ಲ, ಆಗಿದೆ. ಬಂದಾಗಲಿಲ್ಲ ಅಂತಂದರೆ ಮೋಕ್ಷಕ್ಕೆ ಹೋಗ್ಬೋದು ಅಡುಗೆ ಮಾಡ್ತಾ ಮಾಡ್ತಾ. ಬಂಧ ಇದೆ, ಇಲ್ಲಿ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ ಆ ಜೀವಿಗಳನ್ನು ಬದುಕಿಸುವ ಉದ್ದೇಶದಿಂದ ಏನೂ ಮಾಡ್ತಾ ಇಲ್ಲ. ಆಮೇಲೆ ಸಾಯುವ ಉದ್ದೇಶದಿಂದ ಮಾಡ್ತಾ ಇದ್ದೇವೇನು? ಆ ಥರನೂ ಅಲ್ಲ. ಆದರೆ ನಮ್ಮ ಕಾರ್ಯಸಿದ್ಧ ಆಗಬೇಕು ಅಂತ ಹೇಳಿಬಿಟ್ಟು ಆ ವಸ್ತುಗಳನ್ನು ಬಳಸಿಕೊಳ್ತಾ ಇದ್ದೇವೆ ಅಂದಮೇಲೆ ನಮ್ಮ ಸ್ವಾರ್ಥಕ್ಕಾಗಿ ಆ ವಸ್ತುವನ್ನು ಬಳಸಿಕೊಳ್ಳುವುದರಿಂದ ಪರಜೀವಿಗಳಿಗೆ ಪ್ರಾಣ ಪೀಡನೆ ಇದೆ. ಸ್ವಾರ್ಥದ ಉದ್ದೇಶದಿಂದ ಹಿಂಸೆ ಆಗ್ತಾ ಇದೆ. ನಾವು ಬದುಕಬೇಕು, ಪರರೂ ಬದುಕಬೇಕು, ಆದರೆ ನನಗೆ ಬದುಕಿಸುವಂತಹ ಯಾವುದೇ ಉಪಾಯವಿಲ್ಲ, ಜೀವಿಗಳು ಸಾಯ್ತಾ ಇವೆ. ನಾನು ಬದುಕಿಸಬೇಕಂತ ಭಾವ ಇದ್ರೂ ಕೂಡ ಬದುಕಿಸುವಂತಹ ಯಾವ ಉಪಾಯನೂ ಇಲ್ಲ. ಜೀವಿಗಳನ್ನು ಬದುಕಿಸಿದೆ ಅಂತಂದರೆ ಇವತ್ತು ಅಡುಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಕ್ಕೆ ಸಾಧ್ಯ ಇದೆ ಹಿಂಸೆ ಇಲ್ಲದೆ? ಅಡುಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೀವ ಹಿಂಸೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಕೃಷಿ, ಉದ್ಯೋಗ, ವ್ಯಾಪಾರ, ತಂಬಾಕಿಗೆ ಔಷಧಿ, ಬೆಳೆಗಳಿಗೆ ಔಷಧಿ, ಬೆಳೆಗಳ ಉಪಚಾರ ಮಾಡುವಾಗ ಹಿಂಸೆ ಇದೆಯೋ ಅಥವಾ ಇಲ್ಲ? ಇದೆ. ಜೀವಿಗಳನ್ನು ಸಾಯಿಸುವ ಉದ್ದೇಶ ಇಲ್ಲ ಮನಸ್ಸಿನಲ್ಲಿ. ಜೀವಿಗಳನ್ನು ಕೊಲ್ಲುವ ಉದ್ದೇಶದಿಂದ ಹೊಲಕ್ಕೆ ಹೋಗಿಲ್ಲ. ಹುಳ ಬಡಿಕ್ ಹೋಗಿದ್ದೀರೋ ಅಥವಾ ಬೆಳೆ ಉಳಿಸಕ್ಕೆ ಹೋಗಿದ್ದೀರಿ? ಹುಳುಗಳನ್ನು ಕೊಲ್ಲಬೇಕು ಅನ್ನುವಂಥ ಭಾವ ಮನುಷ್ಯನ ಮನಸ್ಸಿನಲ್ಲಿಲ್ಲ. ಬೆಳೆಯನ್ನು ಯಾವ ಥರ ಉಳಿಸಿಕೊಳ್ಳಬಹುದು, ಯಾವ ಉಪಾಯದಿಂದ ಉಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರ ಇದೆ. ಬೆಳೆ ಬೆಳೆಸುವಂಥ ಕ್ರಿಯೆ ಇದು ಉದ್ಯೋಗ. ಉದ್ಯೋಗದ ಕಾಲದಲ್ಲಿ ಆಗುವಂಥ ಹಿಂಸೆಗೆ ಉದ್ಯೋಗಿ ಹಿಂಸೆ ಅಂತ ಹೇಳ್ತಾರೆ. ಬದುಕಿನಲ್ಲಿ, ಶ್ರಾವಕರ ಬದುಕಿನಲ್ಲಿ ಈ ಹಿಂಸೆ ಇದ್ದೇ ಇರೋದು. ಆರಂಭಿ ಹಿಂಸೆ, ತ್ಯಾಗ ಮಾಡೋದು ಅಸಾಧ್ಯ. ಆರಂಭಿ ಹಿಂಸೆಯನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಉದ್ಯೋಗಿ ಹಿಂಸೆಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿರೋಧಿ ಹಿಂಸೆಯನ್ನು ಸಾಧ್ಯ ಇದೆ ಇಲ್ಲ, ಅದನ್ನು ಬಿಡೋದು ಸಾಧ್ಯ ಇಲ್ಲ. ಸಂಕಲ್ಪಿ ಹಿಂಸೆಯನ್ನು ಬಿಡಬಹುದು. ವಿರೋಧಿ ಹಿಂಸೆ ಅಂತಂದರೆ ನಮಗೆ ಕಷ್ಟವಾಗುವಾಗ ನಮ್ಮ ವಿರುದ್ಧವಾಗಿ ನಮ್ಮ ಹಿಂಸೆ ಆಗುವಾಗ ಅಥವಾ ನಮ್ಮ ಸುಖಮಯ ಜೀವನಕ್ಕೆ ಬಾಧೆ ಆಗುವಾಗ, ಬಾಧೆ ಬಂದಾಗ ಮತ್ತೊಬ್ಬರ ವಿರೋಧವನ್ನು ಮಾಡೋದು, ಇದು ವಿರೋಧಿ ಹಿಂಸೆ. ಬೆಳೆ ಒಳ್ಳೆಯದಿದ್ದರೆ ನಾವು ಸುಖಿ, ಆದರೆ ಬೆಳೆಯನ್ನು ಕೆಡಿಸುವಂಥ ರೋಗಗಳು ಅದು ನಮ್ಮ ಬದುಕಿಗೆ ದುಃಖ. ಬೆಳೆ ಕೆಡ್ತಾ ಇದೆ ಅಂತಂದರೆ ನಾವೇ ಕೆಡ್ತಿರ್ತೀವಿ ಅವಾಗ. ಬೆಳೆಯ ಆರೋಗ್ಯ ಹಾಳಾಗ್ತಾ ಇತ್ತು ಅಂತಂದರೆ ನಮ್ಮ ಆರೋಗ್ಯನೂ ಹಾಳಾಗ್ತಿರ್ತೈತಿ. ಅದಕ್ಕೆ ಔಷಧಿಯನ್ನು ಸಿಂಪಡಿಸಿ ಅವುಗಳನ್ನು ನಾವು ವಿರೋಧ ಮಾಡ್ತೇವೆ. ಈ ವಿರೋಧದಲ್ಲಿ ಹಿಂಸೆ ಇದೆ. ಯಾವುಗಳ ವಿರೋಧ ಮಾಡಿದಿರಿ? ಹುಳುಗಳ ವಿರೋಧ, ಆ ಬೆಳೆಯ ರೋಗದ ವಿರೋಧ ಅಂತಂದರೆ ಯಾರ ವಿರೋಧ? ಹುಳುಗಳ ವಿರೋಧ. ಈ ವಿರೋಧದಲ್ಲಿ ಹಿಂಸೆ ಸಾಧ್ಯ, ಸಂಭವ. ಹಿಂಸೆ ಇಲ್ಲದೆ ವಿರೋಧ ಮಾಡೋದು ಇದು ಒಂದು ಮಾರ್ಗ ಇದೆ, ಆದರೆ ಹಿಂಸೆ ಇಲ್ಲದೆ ವಿರೋಧ ಮಾಡೋದು ಬಹಳ ಕಷ್ಟ. ವಿರೋಧವೇ ಹಿಂಸೆ. ತಂಬಾಕಿನ ಹುಳುಗಳಿಗೆ ಹೇಳೋದು, ನೀವೆಲ್ಲರೂ ನಮ್ಮ ಬೆಳೆ ಬಿಟ್ಟು ಹೋಗಿಬಿಡಿ, ಹೋಗಿಬಿಡಿ ಅನ್ನೋದು ಕೂಡ ವಿರೋಧಿ ಹಿಂಸೆ. ಇನ್ನು ನಾವೇನು ಹೋಗಲ್ಲ ಅಂತಂದ್ರೆ ನೀನೋ ಹೋಗು ಬಿಟ್ಟ, ನಾವು ಇಲ್ಲಿರ್ತೀವಿ. ಅಂದಮೇಲೆ ಔಷಧಿ ತಗೊಂಡಿರ್ತೀವಿ. ಇದು ಲಡಾಯಿ ಆಯಿತು, ಯುದ್ಧ ಆಯಿತು. ಯುದ್ಧಗಳೆಲ್ಲ ಯಾವ ಹಿಂಸೆ? ವಿರೋಧಿ ಹಿಂಸೆ. ನಮ್ಮ ದೇಶದ ಮೇಲೆ ಪರ್ಕೀಯರು ಯುದ್ಧ ಮಾಡುವಾಗ ನಾವು ಅದನ್ನು ವಿರೋಧಿಸ್ತೀವೋ ಅಥವಾ ಇಲ್ಲ, ಇದು ವಿರೋಧಿ ಹಿಂಸೆ. ನಮ್ಮ ದೇಶದಲ್ಲಿ ಪರ್ಕೀಯರು ಬಂದು ನಮ್ಮ ದೇಶದ ಶಾಂತಿಯನ್ನು, ಸುಖವನ್ನು ಹಾಳು ಮಾಡ್ತಾ ಇರುವಾಗ ನಾವು ಅವರ ವಿರೋಧವನ್ನು ಏನು ಮಾಡ್ತೀವಲ್ಲ, ಅದು ಕೂಡ ಹಿಂಸೆ. ಯಾವ ಹಿಂಸೆ ಇದು? ವಿರೋಧಿ ಹಿಂಸೆ. ಈ ವಿರೋಧಿ ಹಿಂಸೆಯನ್ನು ತ್ಯಾಗ ಮಾಡಬೇಕು ಅಂತಂದರೆ ಅದು ಸಾಧ್ಯತೆ ಸಾಧ್ಯತೆ ಅಂತ ಹೇಳಿಬಿಟ್ಟು ಭಾರತದಿಂದ ಎಷ್ಟೋ ಜನ ಮೋಕ್ಷಕ್ಕೆ ಹೋಗಿದ್ದಾರೆ. ಸಂಕಲ್ಪಿ ಹಿಂಸೆ, ಉದ್ಯೋಗಿ ಹಿಂಸೆ, ವಿರೋಧಿ ಹಿಂಸೆ, ಆರಂಭಿ ಹಿಂಸೆ, ನಾಲ್ಕೂ ಪ್ರಕಾರದ ಹಿಂಸೆಯನ್ನು ತ್ಯಾಗ ಮಾಡಿದವರಿಗೇ ಮೋಕ್ಷ ಆಗಿದೆ. ಆರಂಭಿ ಹಿಂಸೆ ಅಂತಂದರೆ ಮನೆಯ ಕೆಲಸಗಳಲ್ಲಿ ಆಗುವಂಥ ಹಿಂಸೆ. ಉದ್ಯೋಗಿ ಹಿಂಸೆ ಅಂತಂದರೆ ಕೃಷಿ, ವ್ಯಾಪಾರ, ನೌಕರಿ ಇತ್ಯಾದಿ ಕ್ರಿಯೆಗಳನ್ನು ಮಾಡುವಾಗ ಆಗುವಂತಹ ಹಿಂಸೆ. ಆರಂಭಿ ಹಿಂಸೆ ಅಂತಂದರೆ ಇದು ವಿರೋಧಿ ಹಿಂಸೆ ಅಂತಂದರೆ ವಿರೋಧಿಸುವಾಗ ನಮ್ಮ ಸುಖಮಯ ಬದುಕಿಗೆ ದುಃಖವನ್ನು ತರುವಂಥವರನ್ನು ವಿರೋಧಿಸುವಾಗ ಆಗುವಂಥ ಹಿಂಸೆಯೇ ವಿರೋಧಿ ಹಿಂಸೆ. ಮತ್ತೊಂದು ಯಾವ ಹಿಂಸೆ? ಸಂಕಲ್ಪಿ ಹಿಂಸೆ. ನಾನು ಜೀವಿಗಳನ್ನು ಸಾಯಿಸುತ್ತೇನೆ, ಸಂಕಲ್ಪ ಮಾಡೋದು. ಉದಾಹರಣೆಗೆ ಆತಂಕವಾದಿಗಳು, ಅವರು ವಿರೋಧಿ ಹಿಂಸೆಯನ್ನು ಮಾಡ್ತಾ ಇಲ್ಲ, ಒಟ್ಟಿನಲ್ಲಿ ಜೀವಿಗಳನ್ನು ಸಾಯಿಸುವುದೇ ನನ್ನ ಗುರಿ, ಬೇರೆ ದೇಶದಲ್ಲಿ ಹೋಗೋದು, ಬಾಂಬ್ ಒಗೆಯೋದು, ಬಂದುಬಿಡೋದು. ತನ್ನ ಹಿಂಸೆಯೂ ಕೂಡ ಆಗ್ತಾ ಇದೆ, ಇದರ ಬಗ್ಗೆನೂ ಚಿಂತೆ ಇಲ್ಲ. ನಾನೂ ಸತ್ರ ಸಾಯಲಿ, ಪರರು ಸತ್ತೇ ಸಾಯಲಿ. ಪರರನ್ನು ಸಾಯಿಸುವುದು ಮುಖ್ಯ ಗುರಿ, ಅದರೊಳಗೆ ತನ್ನ ಸಾವು ಬಂದರೆ ಅದಕ್ಕೂ ಸ್ವಾಗತ. ಇದು ಯಾವ ಹಿಂಸೆ? ಸಂಕಲ್ಪಿ ಹಿಂಸೆ. ನಾನು ಜೀವಿಗಳನ್ನು ಸಾಯಿಸುತ್ತೇನೆ ಅನ್ನುವಂತಹ ಸಂಕಲ್ಪದಿಂದ ಪರಜೀವಿಗಳಿಗೆ ಪ್ರಾಣ ಪೀಡನೆಯನ್ನು ಉಂಟು ಮಾಡುವುದು ಸಂಕಲ್ಪಿ ಹಿಂಸೆ. ಈ ಹಿಂಸೆಯನ್ನು ನಾವು ಬಿಡಬಹುದು ಅಥವಾ ಬಿಡಲಿಕ್ಕೆ ಸಾಧ್ಯವಿಲ್ಲ? ಇದನ್ನು ಶ್ರಾವಕರು ಬಿಡಬಹುದು. ಮೂರನ್ನು ಬಿಡೋದು ಕಷ್ಟ. ಆರಂಭಿ ಹಿಂಸೆ, ಉದ್ಯೋಗಿ ಹಿಂಸೆ, ವಿರೋಧಿ ಹಿಂಸೆ, ಮೂರನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದನ್ನು ಶ್ರಾವಕ ಅವಸ್ಥೆಯಲ್ಲಿಯೇ ಇದ್ದುಕೊಂಡು ಒಂದನ್ನು ಬಿಟ್ಟುಕೊಂಡು ಬದುಕನ್ನು ಬದುಕಬಹುದು. ನಾನು ಈ ಜೀವವನ್ನು ಸಾಯಿಸುತ್ತೇನೆ, ಕೊಲ್ಲುತ್ತೇನೆ ಅನ್ನುವಂಥ ವಿಚಾರ ಮಾಡದೆ ಬದುಕಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಸಾಧ್ಯ ಇದೆ. ತಂಬಾಕು ಬೆಳೆ, ಈ ವನಸ್ಪತಿಗಳಿಗೆ ಔಷಧಿಯನ್ನು ಸಿಂಪಡಿಸುವಾಗ ಸಿಟ್ಟಿಗೆ ಎದ್ದು ಏನೇನು ನೀವು ಹುಳುಗಳು ಕಾಣ್ತವ ಅಂತ ಹೇಳಿಬಿಟ್ಟೆ, ಇವತ್ತನ್ನ ಕೊಂದು ಹಾಕ್ತೇನೆ, ಇವತ್ತನ್ನ ಸಾಯಿಸಿಬಿಡ್ತೀನಿ, ಇಂಥ ಒಂದು ಭಾವದಿಂದ ಆ ಜೀವಿಗಳಿಗೆ ಔಷಧಿ ಸಿಂಪಡಿಸುವುದು, ಇದು ಸಂಕಲ್ಪಿ ಹಿಂಸೆ. ವಿರೋಧಿ ಹಿಂಸೆಯನ್ನಂತೂ ಮಾಡೇ ಮಾಡ್ತೀವಿ, ಅದನ್ನು ಅದೇನು ಬಿಟ್ಟದ್ದಲ್ಲ. ಆದರೆ ನೇರವಾಗಿ ನಾವು ಜೀವಿಗಳನ್ನೇ ಸಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ಜೀವಿಗಳನ್ನು ಸಾಯಿಸುವುದನ್ನೇ ಗುರಿಯಲ್ಲಿಟ್ಟುಕೊಂಡು ಜೀವಿಗಳನ್ನು ಸಾಯಿಸ್ತೇವೆ ಅಂತಂದರೆ ಅದು ಸಂಕಲ್ಪಿ ಹಿಂಸೆ. ಈ ಥರ ಮಾಡಬೇಕಾ? ವಿರೋಧಿ ಹಿಂಸೆ ಒಳ್ಳೆಯದು ಅಥವಾ ಸಂಕಲ್ಪಿ ಹಿಂಸೆ ಒಳ್ಳೆಯದು, ಯಾವುದು ದೊಡ್ಡದು? ಹಾಂ, ಎಲ್ಲ ಪಾಪಗಳಲ್ಲಿ ಸಂಕಲ್ಪಿ ಹಿಂಸೆ ಅನ್ನತಕ್ಕಂಥದ್ದು ದೊಡ್ಡದು. ಮತ್ತು ಯಾವುದು ದೊಡ್ಡದಿದೆ ಅದನ್ನು ನಾವು ಬಿಡಬಹುದು. ನೀರನ್ನು ಕುಡಿಯುವಾಗ ಸೋಸಿ ಕುಡಿಯಬೇಕು, ಸೋಸಿ ಕುಡಿಯಬೇಕು, ಸೋಸಿ ಕುಡಿಯಬೇಕು, ಸೋಸಿ ಕುಡಿತೇವೆ. ಆದರೆ ಜೀವಿಗಳನ್ನು ರಕ್ಷಣೆ ಮಾಡುವುದರಲ್ಲಿ ಪ್ರಮಾದ ಮಾಡ್ತೇವೆ ಅಂತಂದರೆ ಇದು ಯಾವ ಹಿಂಸೆ? ಸಂಕಲ್ಪಿ ಹಿಂಸೆ ಅಲ್ಲ, ಆರಂಭಿ ಹಿಂಸೆ. ನೀರನ್ನು ಸೋಸದೇ ಕುಡಿಯುವುದು ಇದು ಆರಂಭಿ ಹಿಂಸೆ. ಕುಡಿಯುವುದಿದೆ ಆದರೆ ಪ್ರಮಾದಪೂರ್ವಕ, ಜೀವಿಗಳನ್ನು ರಕ್ಷಿಸದೆ, ಅವುಗಳನ್ನು ಕಾಪಾಡದೆ, ಅವುಗಳ ಮೇಲೆ ದಯಾ ಮಾಡದೆ ನೀರನ್ನು ಕುಡಿಯುವುದು ಇದು ಆರಂಭಿ ಹಿಂಸೆ. ಕುಡಿಯುವಾಗ ಸೋಸಿ ಕುಡಿಯೋದು ಒಳ್ಳೆಯದು ಅಥವಾ ಸೋಸದೇ ಕುಡಿಯೋದು ಒಳ್ಳೆಯದು? ಜೀವಗಳನ್ನು ರಕ್ಷಣೆ ಮಾಡಿ ಕುಡಿಯೋದು ಒಳ್ಳೆಯದು ಅಥವಾ ಜೀವಗಳನ್ನು ಸಾಯಿಸಿಕೊಂಡು ಕುಡಿಯೋದು ಒಳ್ಳೆಯದು? ನೋಡಿ, ಆ ಥರ ಮಾಡಿದ್ರಿ ಅಂತಂದರೆ ಆರಂಭಿ ಹಿಂಸೆಯಲ್ಲಿ ಯಾವ ಪಾಪ ಬಂದ ಆಗ್ತದೆಯಲ್ಲ ಅದು ಬದುಕಿನಲ್ಲಿ ಕಡಿಮೆ ಆಗಿಬಿಡುತ್ತೆ, ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ. ಪ್ರತಿಯೊಂದು ವಿಷಯದಲ್ಲಿ ಇದನ್ನು ವಿಚಾರ ಮಾಡಬೇಕು. ಆರಂಭಿ ಹಿಂಸೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಪೂರಾ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾವ ಥರದಲ್ಲಿ ಅಂತಂದರೆ, ನಾವು ಪ್ರತಿಯೊಂದು ಕ್ರಿಯೆಗಳನ್ನು, ದೈನಿಕ ಕ್ರಿಯೆಗಳನ್ನು ಮಾಡುವಾಗ ನಮ್ಮ ಶರೀರ ಸುಖದ ಉದ್ದೇಶದಿಂದ ಮಾಡ್ತೇವೆ. ಸ್ನಾನ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ, ಬಟ್ಟೆಯನ್ನು ತೊಳಿತಾ ಇದ್ದೇವೆ, ಸ್ವಚ್ಛ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ಈ ಎಲ್ಲದರಲ್ಲಿ ನೀರು ಬೇಕೋ ಬೇಡೋ? ನೀರು ಬೇಕೇ ಬೇಕು. ನೀರು ಯಾವ ಕಾಯಕ ಜೀವ? ಜಲಕಾಯಕ ಜೀವ. ಎಷ್ಟು ಇಂದ್ರಿಯವುಳ್ಳ ಜೀವ? ಏಕೇಂದ್ರಿಯವುಳ್ಳ ಜೀವ. ಅದರಲ್ಲಿ ನೀರಿನಲ್ಲಿ ಇರತಕ್ಕಂತಹ ತ್ರಸಜೀವಿಗಳಿಗೆ ಎಷ್ಟು ಇಂದ್ರಿಯಗಳು? ಎರಡು ಇಂದ್ರಿಯಗಳು. ನೀರು ಏಕೇಂದ್ರಿಯ. ನೀರಿನಲ್ಲಿ ಈಜಾಡುವಂತಹ ಜೀವಿಗಳು ದ್ವಿಂದ್ರಿಯ. ಇವು ತ್ರಸಜೀವಿಗಳು. ಈ ತ್ರಸಜೀವಿಗಳನ್ನಾದರೂ ರಕ್ಷಿಸಲೇಬೇಕು ಅನ್ನುವಂಥದ್ದೇ ಶ್ರಾವಕ ಧರ್ಮ. ಸ್ಥಾವರ ಜೀವಿಗಳನ್ನು ರಕ್ಷಿಸೋದು ಸಾಧ್ಯವೇ ಇಲ್ಲ. ಆರಂಭ ಹಿಂಸೆಯಲ್ಲಿ ನಾವು ತ್ರಸಜೀವಿಯನ್ನು ರಕ್ಷಣೆ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಸ್ಥಾವರ ಜೀವಿ, ಜಲಕಾಯಿಕ ಜೀವವನ್ನು ಯಾವ ಥರ ರಕ್ಷಣೆ ಮಾಡೋರು? ಸಾಧ್ಯತೆಯೇನು? ಸ್ಥಾವರ ಜೀವಿಗಳನ್ನು ರಕ್ಷಣೆ ಮಾಡೋದು ಸಾಧ್ಯವೇ ಇಲ್ಲ. ಸ್ಥಾವರ ಜೀವವನ್ನು ರಕ್ಷಣೆ ಮಾಡೋದಿತ್ತು ಅಂತಂದರೆ ಅಸ್ನಾನ ಮಹಾವ್ರತ ಸ್ವೀಕಾರ ಮಾಡಿ ಮುನಿಯಾಗಿಬಿಡಿ, ವಸ್ತ್ರವನ್ನು ತ್ಯಾಗ ಮಾಡಿಬಿಡಿ, ಮುನಿ ದೀಕ್ಷೆಯನ್ನು ತಕ್ಕೊಳ್ಳಿ. ಜಲಕಾಯಕ ಜೀವಿಗಳಿಗೆ ಸಂಪೂರ್ಣ ಅಭಯದಾನವನ್ನು ಕೊಟ್ಟುಬಿಡಿ. ನನ್ನ ಕಾರಣದಿಂದ ನೀವು ಸಾಯಬಾರದು, ಅದಕ್ಕಾಗಿ ನಾನು ದಿಗಂಬರ ಅವಸ್ಥೆಯನ್ನು ಸ್ವೀಕಾರ ಮಾಡಿ ಮುನಿವ್ರತವನ್ನು ಧಾರಣೆ ಮಾಡಿ ನಿಮಗೆ ಅಭಯದಾನವನ್ನು ನೀಡುತ್ತೇನೆ. ಇದೇ ಬಹಿರಂಗ ಅಹಿಂಸಾ ಮಹಾವ್ರತ, ದ್ರವ್ಯ ಮಹಾವ್ರತ ಇದು. ಅಹಿಂಸಾ ದ್ರವ್ಯ ಮಹಾವ್ರತ. ಸ್ನಾನ ಮಾಡ್ತೀರಲ್ಲ, ಸ್ನಾನವನ್ನು ಮಾಡುವಕ್ಕಿಂತ ಮುಂಚಿತವಾಗಿ ಸ್ವಲ್ಪ ವಿಚಾರ ಮಾಡಿ. ಸ್ನಾನ ಮಾಡುವಾಗಲೂ ಧರ್ಮಿದೆ, ಮಂದಿರದಲ್ಲಿ ಧರ್ಮಿದೆ ಅಂತಲ್ಲ, ಭಗವಂತರ ದರ್ಶನದೊಳಗೆ ಧರ್ಮಿದೆ ಅಂತಲ್ಲ, ಇಲ್ಲೇ ಧರ್ಮಿದೆ, ಮನೆಯೊಳಗೆ ಧರ್ಮ ಇಲ್ಲವೇ ಇಲ್ಲ ಅಂತಲ್ಲ, ನಿಮ್ಮ ಆಚಾರ ವಿಚಾರಗಳಲ್ಲೂ ಕೂಡ ಧರ್ಮ ಇದೆ. ಆಚಾರ ವಿಚಾರದ ಧರ್ಮವನ್ನು ರಕ್ಷಿಸಿಕೊಳ್ಳುವುದೇ ಅತಿ ಮುಖ್ಯ. ಅದು ಪ್ರಾಕ್ಟಿಕಲ್ ಧರ್ಮ, ಸಾಕ್ಷಾತ್ ಧರ್ಮ. ಯಾವ ಥರ ಮಾಡಬೇಕು? ಸ್ನಾನ ಮಾಡೋದಿದೆ ಅಂತ ವಿಚಾರ ಬಂತು, ಶ್ರಾವಕರಿದ್ದೀರಿ ಅಂದಮೇಲೆ ಸ್ನಾನ ಅವಶ್ಯಕ. ಆದರೆ ಸ್ನಾನದಲ್ಲಿ ಎಷ್ಟು ಜಲ ಅವಶ್ಯಕ ಅನ್ನೋದಕ್ಕೆ ಒಂದು ಏನಾದರೂ ಮರ್ಯಾದೆ ಇದೆಯೋ ಅಥವಾ ಇಲ್ಲ? ಇದೆ. ಆದರೆ ಆ ಮರ್ಯಾದೆಯನ್ನು ನಾವು ವಿಚಾರ ಮಾಡದೇ ಹೋದರೆ ಎಷ್ಟು ಜಲವನ್ನು ಉಪಯೋಗ ಮಾಡಬಹುದು ನಾವು? ಚಾವಿ ಶುರು ಮಾಡೋದು, ಅದ್ರ ಬಡ್ಡ್ಯಾಕ ಹೊಂಡೋದು, ಸ್ನಾನ ಮಾಡಿದಾಯಿತು, ಎಲ್ಲ ಆಯಿತು, ಆಮೇಲೆ ಹಂಗನ್ನೆಲ್ಲ ವರ್ಷಗಳ ತನಕ ಅದು ಹಾಗೆ ಶುರು ಇದೆ. ಕೊಡ ಎರಡು ಕೊಡ ನೀರ ಹರಿದು ಹೋಯಿತು. ಅದರೊಳಗೆ ಜಲಕಾಯಕ ಏಕೇಂದ್ರಿಯ ಜೀವಗಳು ಇವೆ, ತ್ರಸಕಾಯಕ ಜೀವಗಳು ಕೂಡ ಇವೆ. ಅದರ ಪಾಪ ಯಾರಿಗೆ? ಸ್ನಾನ ಮಾಡೋದಿತ್ತು, ಸ್ನಾನ ಮಾಡುವಾಗಂತೂ ಹಿಂಸೆ ಆಗೇ ಆಗಿದೆ. ಚಾವಿ ಶುರು ಮಾಡಿ ಸ್ನಾನ ಮುಗಿಯುವ ತನಕ ಒಂದೆರಡು ಕೊಡ ಮೂರು ಕೊಡ ಹಾಕ್ಕೊಂಡಿರಬಹುದು. ಮೂರು ಕೊಡದ ಹಿಂಸೆ ಅಂತೂ ಇದ್ದೇ ಇದೆ, ಅದೇನು ಬಿಟ್ಟಿಲ್ಲ. ಆದರೆ ಇದಾದ ನಂತರ ಚಾವಿ ಬಂದ್ ಮಾಡಬೇಕಾಗಿತ್ತೋ ಎಲ್ಲೋ? ಮಾಡಬೇಕಾಗಿತ್ತು, ಆದರೆ ಲಕ್ಷ ಹೋಗಲಿಲ್ಲ ಕಡೆ. ನೀವು ಸಾಯೋದಿದ್ದರೆ ನಿಮ್ಮ ಕಡೆ ಬಹಳ ಲಕ್ಷ ಇರ್ತಿತ್ತು. ಜೀವಿಗಳು ಸತ್ತರಂದರೆ ಅಲ್ಲಿ ರಕ್ಷೆ ಇಲ್ಲ ಕಡೆ. ಜೀವಿಗಳನ್ನು ನಾವು ಹೇಗೆ ಕಾಣಬೇಕು ಅಂತಂದರೆ, ನಮಗೆ ಯಾವ ಥರ ಪ್ರಾಣಪೀಡನೆ ಇದೆ ಅದೇ ಥರ ಜೀವಿಗಳಿಗೂ ಪ್ರಾಣಪೀಡನೆ ಇದೆ. ಅವುಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಯಾವಾಗಲೂ ಸಾವಧಾನಪೂರ್ವಕವಾಗಿಯೇ ದೈನಿಕ ಸಾಂಸಾರಿಕ ಕ್ರಿಯೆಗಳನ್ನು ಮಾಡುವುದು ನನ್ನ ಕರ್ತವ್ಯ, ನನ್ನ ಧರ್ಮ. ಮೊದಲು ಈ ಹಿಂಸೆಯನ್ನು ತಡೆಗಟ್ಟಲಿಕ್ಕೆ ಹೇಳ್ತಾರೆ. ಯಾವುದನ್ನು? ಅನಾವಶ್ಯಕವಾಗಿ ಆಗುವಂಥ ಹಿಂಸೆಯನ್ನು ಮೊದಲು ತಡೆಗಟ್ಟಬೇಕು. ಇದು ಜಾಸ್ತಿ ಆಗ್ತದೆ. ಬಾವಿಯಲ್ಲಿ ನದಿಯಲ್ಲಿ ನದಿಯೊಳಗೆ ಹೋಗಿ ಈಸು ಬಂದ್ರೆ ಕಮ್ಮಿ, ಮತ್ತು ಚಾವಿ ಕೆಳಗೆ ಕೂತ್ಕೊಂಡು ಸ್ನಾನ ಮಾಡಿದರೆ ಜಾಸ್ತಿ ಹಿಂಸೆ. ಆಗ ಲೆಕ್ಕ ಹಾಕಿದ್ರೇನು? ಇನ್ನು ಕೇವಲ ಭಗವಂತರಿ ಕೇಳಬೇಕು, ಅದರೊಳಗೆ ಜಾಸ್ತಿ ಹಿಂಸೆ ಇದೆ. ಹಾಂ, ದೂಷಿತ ಹೆಚ್ಚಾಗೋವಲ್ಲ. ಸಾಬನ ಹಚ್ಕೊಳ್ಳೋರು ಸಾಬನ ಹಚ್ಕೊಳ್ಳೋರಲ್ಲ, ಆ ಸಾಬೂನು ನೀರಿನಿಂದ ಎಷ್ಟೋ ತ್ರಸ ಕಾಯಕ ಜೀವಿಗಳು ಸಾಯ್ಬೋದು, ಜಲಕಾಯಕ ಜೀವನೂ ಸಾಯ್ಬೋದು. ಎಕ್ಸ್ಟ್ರಾ ತಗೊಂಡು ಎಕ್ಸ್ಟ್ರಾ ಸ್ನಾನ ಮಾಡುವಾಗ ಕಮ್ಮಿ ಹಿಂಸೆ ಇದೆ. ಹೊಳೆಯಲ್ಲಿ, ಬಾವಿಯಲ್ಲಿ, ಕೆರೆಗಳಲ್ಲಿ ಜಿಗೆ ಹೊಡೆದು ಜಿಗೆ ಹೊಡೆಯುವಾಗ ಹಿಂಸೆ, ಹೊಡೆದ ನಂತರ ಹಿಂಸೆ, ಅದರೊಳಗೆ ಜಾಸ್ತಿ ಇದೆ. ನೀರು ದೂಷಿತ ಆಯಿತು, ಅದರಲ್ಲೂ ಕೂಡ ಹಿಂಸೆ ಇದೆ. ಮೊದಲು ಯಾವ ಹಿಂಸೆಯನ್ನು ತಡೆಗಟ್ಟಬೇಕು? ಅನಾವಶ್ಯಕವಾಗಿ ಆಗುವಂತಹ ಸಂಕಲ್ಪಿಯಲ್ಲ, ಜೀವಿಗಳನ್ನು ನಾನು ಸಾಯಿಸಬೇಕು ಅನ್ನುವಂತಹ ಭಾವ, ಇದು ಸಂಕಲ್ಪಿ ಹಿಂಸೆ. ಆದರೆ ಯಾವುದೇ ಕ್ರಿಯೆಯನ್ನು ಮಾಡುವಾಗ ಅದರಲ್ಲಿ ಎಷ್ಟು ಅವಶ್ಯಕ ಅಷ್ಟೇ ಮಾಡಬೇಕು. ಅನಾವಶ್ಯಕ ಹಿಂಸೆಯನ್ನು ಮಾಡಬಾರದು. ಒಂದು ಕೊಡದಲ್ಲಿ ಸ್ನಾನ ಮಾಡೋದು ಸಾಧ್ಯ ಇದೆಯಂತಂದರೆ, ಒಂದು ಬಾಲ್ಟಿ ನೀರಿನಲ್ಲಿ ಸ್ನಾನ ಮಾಡೋದು ಸಾಧ್ಯ ಇದೆಯಂತಂದರೆ ಒಂದೇ ಬಾಲ್ಟಿ, ಅರ್ಧ ಬಾಲ್ಟಿಯಲ್ಲಿ ಸಾಧ್ಯ ಇದೆಯಂತಂದರೆ ಅರ್ಧ ಬಾಲ್ಟಿ, ಒಂದು ಬಾಲ್ಟಿ ಅರ್ಧ ಬಾಲ್ಟಿಯಲ್ಲಿ ಮುಗಿಯುವಂಥದ್ದಿದೆ ಅಂದಮೇಲೆ ಮೂರು ನಾಲ್ಕು ಬಾಲ್ಟಿ, ಐದು ಬಾಲ್ಟಿ, ಹತ್ತು ಬಾಲ್ಟಿ ಏನು ಅವಶ್ಯಕತೆ ಇದೆ? ಅನಾವಶ್ಯಕವಾಗಿ ನೀರು ಚೆಲ್ತಾರೋ ಇಲ್ಲ? ಅನಾವಶ್ಯಕವಾಗಿ ಚೆಲ್ಲೋದು, ಅನಾವಶ್ಯಕವಾಗಿರ್ತಕ್ಕಂತಹ ನೀರನ್ನು ತಂದು ಸಂಗ್ರಹ ಮಾಡೋದು, ಸಂಗ್ರಹ ಮಾಡಿದ್ರಿ ಅಂತಂದರೆ ಆ ಮಾರನೇ ದಿನ ತನಕ ಅದು ಹೆಚ್ಚಾಗಿರ್ತದೆ, ಹೆಚ್ಚಾದದ್ದನ್ನು ಚೆಲ್ಲಿಬಿಡ್ತೀರಿ, ಅದರೊಳಗೂ ಹಿಂಸೆ ಇದೆ, ಅನಾವಶ್ಯಕ ಹಿಂಸೆ ಇದೆ. ಯಾಕೆ? ಅವಶ್ಯಕ ಎಷ್ಟು ನೀರಿತ್ತೋ ಅದನ್ನು ಬಳಸಿಕೊಂಡದ್ದಾಯಿತು, ನಮ್ಮ ಕೆಲಸ ಮುಗೀತು, ಎಲ್ಲ ಆಯಿತು. ಆದರೆ ನೀರು ಹೆಚ್ಚು ಉಳಿತಲ್ಲ, ಸಹಜವಾಗಿ ಅಂದುಬಿಡ್ತೀರಿ, ಅದನ್ನು ಚೆಲ್ಲಿ ಖಾಲಿ ಮಾಡು, ಚೆಲ್ಲಿ ಖಾಲಿ ಮಾಡು ಎಲ್ಲ. ರಸ್ತೆ ಮೇಲೆ, ಹಾಂ ರಸ್ತೆ ಮೇಲೆ ಗೊಜ್ಜು ಬಿಡೋದು, ಅಥವಾ ಕಾಲ ಮೇಲೆ ಸುರ್ಕೊಂಡು ಬಿಡೋದು, ಅಥವಾ ಗಟರಿಗೆ ಹಾಕಿಬಿಡೋದು. ಮೊದಲನೆಯ ಧರ್ಮ ಅಹಿಂಸಾ ಧರ್ಮ ಎಲ್ಲಿದೆ ಅಂತಂದರೆ ಶ್ರಾವಕರಿಗೆ ಅನಾವಶ್ಯಕ ನೀರನ್ನು ಅನಾವಶ್ಯಕ ರೂಪವಾಗಿ ಉಪಯೋಗ ಮಾಡದೇ ಇರುವುದು, ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ನೀರನ್ನೇ ಉಪಯೋಗ ಮಾಡೋದು, ಅನಾವಶ್ಯಕ ಹಿಂಸೆಯನ್ನು ತಡೆಗಟ್ಟುವುದು, ಇದು ಮೊದಲನೆಯ ಧರ್ಮ. ಅನರ್ಥ ದಂಡ, ಇದರಲ್ಲಿ ಬಹಳ ಹಿಂಸೆ ಇದೆ. ಆಮೇಲೆ ಇಂಥ ಕ್ರಿಯೆಯನ್ನು ನಾವು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಾವು ಯಾವ ಥರ ಇರಬೇಕು ಅಂತಂದರೆ, ಪ್ರತಿಯೊಂದು ಕಾರ್ಯದಲ್ಲಿ ಯಾವಾಗಲೂ ಸಾವಧಾನತೆಯಿಂದ ಇರಬೇಕು. ಏನು ಮಾಡ್ತಾ ಇದ್ದೀನಿ? ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ. ಎಷ್ಟು ನೀರು ಬೇಕು? ಇಷ್ಟು ಬೇಕು. ಇಷ್ಟು ಹತ್ತವು ಅಷ್ಟು ತಕ್ಕೊಳ್ಳೋದು. ಉಳಿದ ನೀರನ್ನು ಬಾವಿಯಲ್ಲಿ ಬಿಟ್ಟುಬಿಡೋದು. ಬಾವಿಯಿಂದ ಎಷ್ಟು ಬೇಕೋ ಅಷ್ಟು ತಕ್ಕೊಳ್ಳೋದು. ಚಾವಿಯಿಂದ ಎಷ್ಟು ಬೇಕೋ ಅಷ್ಟೇ ತಕ್ಕೊಳ್ಳೋದು. ವಸ್ತ್ರ ಸ್ವಚ್ಛ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ತಕ್ಕೊಳ್ಳೋದು, ಹೆಚ್ಚಿಗೆ ತಗೊಳ್ಳೋದಿಲ್ಲ. ಕುಡಿಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು, ಹೆಚ್ಚಿಗೆ ತಗೊಳ್ಳೋದಿಲ್ಲ, ಹೆಚ್ಚಿಗೆ ಚೆಲ್ಲಾಡೋದಿಲ್ಲ. ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು, ಹೆಚ್ಚಿಗೆ ಪ್ರಯೋಗ ಮಾಡೋದಿಲ್ಲ. ಮನೆಯಲ್ಲಿ 24 ಗಂಟೆ ಕಾಲ ಕುಡಿಯಲಿಕ್ಕೆ, ಒಗೆಯಲಿಕ್ಕೆ, ಇತರ ಕಾರ್ಯಗಳನ್ನು ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಸೀಮಿತ ಮರ್ಯಾದಿತ ನೀರನ್ನೇ ತಕ್ಕೊಂಡು ಅಷ್ಟರೊಳಗೆ ತಮ್ಮ ಕೆಲಸಗಳನ್ನು ಮುಗಿಸಿಕೊಳ್ಳೋದು. ಇದರಲ್ಲಿ ಧರ್ಮಿಲ್ಲ. ಹಾಂ, ಇದು ಈ ಧರ್ಮವನ್ನು ಮಾಡಲಿಲ್ಲ, ವರ್ಷಕ್ಕೊಮ್ಮೆ ದಶಲಕ್ಷಣ ಷೋಡಶ ಕಾರಣ ನೋಂಪಿ ಎಲ್ಲ ಬೆಳಗ್ಗೆ ಭಾಳ ಧರ್ಮ ಮಾಡಿ ಬಂದಿದ್ದೀರಿ, ಏನು ಮಾಡಿ ಬಂದಿದ್ದೀರಿ? ಮುಖ್ಯಲ್ಲಿ ಮಾಡೋದಿತ್ತು. ಕ್ರಿಕೆಟ್ ಗ್ರೌಂಡ್ದಾಗ ಕ್ರಿಕೆಟ್ ಆಡಲಿಲ್ಲ, ಮತ್ತು ಸುಮ್ಮನೆ ಬಾಲ್ ಬ್ಯಾಟ್ ಖರೀದಿ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಡ್ದಾಡೋದು. ಎಲ್ಲಿ ಆಡಬೇಕು ಅಲ್ಲಿ ಆಡಬೇಕಲ್ಲ. ಧರ್ಮವನ್ನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡೋದು ಪ್ರಾರಂಭ ಮಾಡಬೇಕು. ಎಲ್ಲಿದೆ ಅಂತಂದರೆ ಮನೆಯಲ್ಲಿಯೇ ಧರ್ಮಿದೆ. ಯಾವುದರಲ್ಲಿದೆ ಅಂತಂದರೆ ಮರ್ಯಾದಿತ ಸಾವಧಾನತೆಯಿಂದ ಇರುವುದರಲ್ಲಿ ಧರ್ಮ ಇದೆ. ಯಾವುದೇ ಕ್ರಿಯೆ ಮಾಡುವಾಗ ಅದರೊಳಗೆ ಹಿಂಸೆ ಇದ್ದೇ ಇರ್ತದೆ. ಒಂದು ಹೆಜ್ಜೆಯನ್ನು ನಡೆಯುವಾಗಲೂ ಕೂಡ ಅಲ್ಲಿ ಹಿಂಸೆ ಅಹಿಂಸೆಯ ಸವಾಲಿದೆ. ಒಂದು ಹೆಜ್ಜೆ ತೆಗೆದು ಮುಂದಿನ ಹೆಜ್ಜೆ ಇಡುವಾಗ ಸಾವಧಾನ ಇರಬೇಕು. ಜೀವಿದೆಯೋ ಅಥವಾ ಇಲ್ಲ, ನನ್ನಿಂದ ಸಾಯಬಾರದು. ಶಾಸ್ತ್ರದಲ್ಲಿ ಈ ಹಿಂಸಾ ಮತ್ತು ಅಹಿಂಸಾದ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತಂದರೆ, ಮನುಷ್ಯ ತಾನು ನಡೆಯುವಾಗ ಸಾವಧಾನ ಇಲ್ಲ, ಸಾವಧಾನ ಇಲ್ಲದೇ ನಡೀತಾ ಇದ್ದಾನೆ, ಆದರೆ ಒಂದೂ ಕೂಡ ಜೀವ ಸಾಯಲಿಲ್ಲ. ಯಾಕೆ? ದಾರಿ ಮೇಲೆ ಜೀವ ಇರಲಿಲ್ಲ ಅಂದಮೇಲೆ ಸಾಯೋದು ಪ್ರಶ್ನೆ ಬರಲಲ್ಲ. ದಾರಿಯಲ್ಲಿ ಜೀವ ಇರಲಿಲ್ಲ, ಜೀವ ಸಾಯಲಿಲ್ಲ, ಆದರೆ ಪ್ರಮಾದ ಏನು ಬಿಟ್ಟಿರಲಿಲ್ಲ. ಈ ಮನುಷ್ಯನಿಗೆ ಜೀವವನ್ನು ಸಾಯಿಸುವ ಪಾಪ ಬಂದಿದೆಯೋ ಅಥವಾ ಇಲ್ಲ? ಜೀವ ಸಾಯದಿದ್ದರೂ ಪಾಪ ಹತ್ತಿದೆ. ಜನ್ಮಾಂಧ ಕುರುಡನಿಗೆ ದಾರಿಯನ್ನು ನಡೆಯುವಾಗ ಒಂದೂ ಜೀವ ಸಾಯಲಿಲ್ಲ ಅಂತ ಇಟ್ಕೊಳ್ಳಿ. ಪಾಪ ಬಂದು ಆಗಿದೆಯೋ ಅಥವಾ ಇಲ್ಲ? ಆಗಿದೆ. ಅಲ್ಲಿ ಯಾವಾಗಲೂ ಆಗ್ತಿರ್ತದೆ. ಕಣ್ಣಿಲ್ಲ ಅಂದಮೇಲೆ ಬದುಕಿಸುವಂಥ ಭಾವಿದ್ರೂ ಕೂಡ ಯಾವ ಉಪಾಯ ಇಲ್ಲ. ಇನ್ನು ಸತ್ತಿದೆಯೋ ಅದು ಗೊತ್ತಿಲ್ಲ. ಮನುಷ್ಯ ಕಣ್ಣಿನಿಂದ ನೋಡ್ತಾ ಇದ್ದು, ನೋಡ್ತಾ ದಾರಿಯನ್ನು ನಡೀತಾ ಇದ್ದಾನೆ. ನೋಡುವಾಗ ಜೀವ ಸಾಯಿತು, ನೋಡುವಾಗಲೂ ಸಾಯಿತು, ಉಳಿಸ್ಬೇಕಂದ್ರೂ ಉಳಿಯಲಿಲ್ಲ. ಇಲ್ಲಿ ಬಂದಾಗಿದೆಯೋ ಅಥವಾ ಇಲ್ಲ? ಆಗಿದೆ, ಆಗಿದೆ. ಇಲ್ಲಿ ಬಂದಾಗಿಲ್ಲ, ಪಾಪಕರ್ಮದ ಬಂಧ ಆಗಿಲ್ಲ. ಯಾಕೆಂತಂದರೆ ಜೀವಿಯನ್ನು ಉಳಿಸಬೇಕು ಅನ್ನುವಂಥ ಭಾವ ಇತ್ತು. ಬೇಗ ಬೇಕಂತ ಅದರ ಮೇಲೆ ಕಾಲು ಕೊಡಲಿಲ್ಲ, ಅದೇ ತಾನೇ ಬಂದು ಕಾಲಿಗೆ ಸಿಕ್ಕಾಕೊಂಡು ಸತ್ತು ಹೋಯಿತು. ಚಹಾ ಕುಡಿತಿರ್ತೀರಿ, ಎರಡು ನನ್ಗಳು ಬಂದು ಜಗಳಾಡ್ಕೋತ ಜಗಳಾಡ್ಕೋತ ಬಂದ ಚಹಾದೊಳಗೆ ಬಿದ್ದು ಬಿಡ್ತಾವ. ಜೀವಿಗಳನ್ನ ಸಾಯಿಸುವ ಉದ್ದೇಶದಿಂದ ಚಹಾ ಕುಡಿತಿದ್ರು, ಅಥವಾ ಚಹಾ ಕುಡಿಯುವಾಗ ಅವೇ ತಾನೇ ಬಂದು ಬಿದ್ದು ಸತ್ತೋಗಿವೆ, ಅವು ತಮ್ಮ ವತಿಯಿಂದ ಬಂದು ಬಿದ್ದು ಸತ್ತೋಗಿವೆ. ಆಮೇಲೆ ಚಹಾದೊಳಗೆ ಜೀವ ಬಿದ್ದು ಅಂತ ಹೇಳಿಬಿಟ್ಟು ಅದನ್ನು ರಕ್ಷಣೆ ಮಾಡಬೇಕಂತೇಳಿ ಕೈ ಹಿಡಿದು ಕೈ ಅದೊಳಗೆ ಹಾಕಿ ತೆಗೆದ್ರಿ, ಉಳಿಯಲಿಲ್ಲವು. ಯಾಕೆ ಹೆಂಗೆ ಹೋಗ್ಯವು ಕಡಕ್ ಚಹಾ? ಉಳಿಯಕ್ಕೆ ಸಾಧ್ಯ ಇಲ್ಲಲ್ಲ, ಕಡಕ್ ಇಲ್ಲ ಆಯ್ತು ಉಳಿತಾವಲ್ಲ, ಅದಕ್ಕೆ ಕಡಕ್ ಚಹಾ ಕೊಡೋದಿಲ್ಲ ಅಂದೆ. ಅಕಸ್ಮಾತ್ ಯಾವುದಾದರೂ ಒಂದು ದಿವಸ ಬಂದು ಬಿದ್ದು ಸಾಯುವಂಥ ಪ್ರಸಂಗ ಇದ್ರೂ ಕೂಡ ನಿಮ್ಮ ಸಂಕಲ್ಪ ಇದೆಯಲ್ಲ, ಜೀವ ಸಾಯಬಾರ್ದು ಕಡಕ್ ಚಹಾ ಕುಡಿಬಾರ್ದು. ಆರಿಸಿ ಕುಡಿಯೋದು, ಆರಿಸುವಾಗ ಬಂದು ಬಿದ್ದು ಅಂತಂದ್ರೆ ಅದು ಸಮಸ್ಯೆ. ಅದಕ್ಕೆ ಚಹಾ ಬಿಟ್ರೆ ಅತಿ ಉತ್ತಮ. ಅವು ಬೀಳೋದು ಬೇಡ, ನಾವು ಕುಡಿಯೋದು ಬೇಡ, ಅವೇನು ಡೈಲಿ ಬೀಳ್ತಾವೆ ಅಂತ ತಗೋರಿ. ಒಂದು ಪ್ಲೇಟ್ ಮುಚ್ಕೊಂಡು ಕುಡಿಯೋದ, ಗರಂ ಗರಂ ಚಹಾ ಕಿಟ್ಲಿಗೆ ಹಾಕೋದು, ಚಾವಿ ಕಿಟ್ಲಿ. ಆಮೇಲೆ ಕುಡಿಯೋದು, ಕಪ್ಪ ಬಸಿ ಅವಶ್ಯಕ ಇಲ್ಲ. ಹಾಗೆ ಮಾಡ್ಕತ್ರಿ ಅಂದರೆ ಯಾರಾದರೂ ಕೇಳ, ಅವರು ಇದು ಹಿಂಗೆ ಅಕ್ಕ ಅಂತ ಕೇಳಿದ್ರೆ ನಣ ಮಹಾರಾಜರು ಹೆಂಗೆ ಹೇಳಿದ್ರು ಅಂತ ಹೇಳೋದು, ಜೀವ ಸಾಯಬಾರ್ದು ಅಂತಂದರೆ ಈ ಥರ ಕುಡಿಬೇಕಂತ ಹೇಳಿದ್ರು ಅಂತ ಹೇಳೋದು. ಬದುಕಿನಲ್ಲಿ ಎಷ್ಟು ಪ್ರಕಾರದ ಹಿಂಸೆ? ನಾಲ್ಕು. ಆರಂಭಿ ಹಿಂಸೆ, ಉದ್ಯೋಗಿ ಹಿಂಸೆ, ವಿರೋಧಿ ಹಿಂಸೆ, ಸಂಕಲ್ಪಿ ಹಿಂಸೆ. ಔಷಧಿಯನ್ನು ಹೊಡೆಯುವುದು ಯಾವ ಹಿಂಸೆ ಬೆಳೆಗಳಿಗೆ? ಅದು ಉದ್ಯೋಗಿ ಹಿಂಸೆನೂ ಹೌದು, ವಿರೋಧಿ ಹಿಂಸೆನೂ ಹೌದು. ನಾವು ನಮಗೋಸ್ಕರ ವಿರೋಧವನ್ನು ಮಾಡ್ತಾ ಇದ್ದೇವೆ ಈ ಜೀವಗಳಿಗೆ. ಆ ವಿರೋಧದಲ್ಲಿ ಅಸಂಖ್ಯ ಜೀವಗಳ ಪ್ರಾಣಘಾತ ಆಯಿತು ಅಂತಂದರೆ ಅದು ವಿರೋಧಿ ಹಿಂಸೆ. ದೇಶವನ್ನು ಸ್ವತಂತ್ರ ಮಾಡುವಾಗ ಆಗಿರುವಂತಹ ಹಿಂಸೆ ಯಾವ ಹಿಂಸೆ? ಇದು ವಿರೋಧಿ ಹಿಂಸೆ. ಕ್ವಿಟ್ ಇಂಡಿಯಾ, ಭಾರತವನ್ನು ಬಿಟ್ಟು ತೊಲಗಿರಿ. ಇದನ್ನು ಕೇಳಿದ ತಕ್ಷಣ ಅವ್ರಿಗೆ ಹೆಂಗೆ ಅನಿಸಿರ್ಬೇಕು? ಹೇ, ಜಬರ್ದಸ್ತ್ ವಿರೋಧ ಐತಿ ಅಪ್ಪ ವಿರುದ್ಧ. ವಿರೋಧ ಒಂದು ಪ್ರಕಾರದ ಹಿಂಸೆ. ಕೇಳಿದ ತಕ್ಷಣ ಪರರಿಗೆ ನೋವಾಗತ್ತೆ. ಆದರೆ ಈ ಹಿಂಸೆಯ ತ್ಯಾಗ ಶ್ರಾವಕರಿಗೆ ಇಲ್ಲ, ದೇಶವಾಸಿಗಳಿಗೆ ಇಲ್ಲ. ಇದನ್ನೂ ತ್ಯಾಗ ಮಾಡಿದ್ರಿ ಅಂತಂದರೆ ಮುನಿ ಅವಸ್ಥೆಯಲ್ಲಿ ಇರಬೇಕು. ಅಲ್ಲಿ ಆರಂಭಿನೂ ಇಲ್ಲ, ಉದ್ಯೋಗಿನೂ ಇಲ್ಲ, ವಿರೋಧಿನೂ ಇಲ್ಲ, ಮತ್ತು ಸಂಕಲ್ಪಿ ಹಿಂಸೆಯೂ ಇಲ್ಲ. ಅಂತರಂಗ ಹಿಂಸೆ ಮತ್ತು ಬಹಿರಂಗ ಹಿಂಸೆ ಎಂಬ ಎರಡು ಪ್ರಕಾರದ ಹಿಂಸೆಗಳಲ್ಲಿ ಬೆಳಗಿನಿಂದ ಹಿಡ್ಕೊಂಡು ಸಾಯಂಕಾಲದವರೆಗೆ ಯಾವ ಹಿಂಸೆ ಜಾಸ್ತಿ ಆಗ್ತಿರ್ತದೆ, ಅಂತರಂಗೋ ಅಥವಾ ಬಹಿರಂಗ? ತಪ್ಪು, ಅಂತರಂಗ ಹಿಂಸೆ ಜಾಸ್ತಿ ಆಗ್ತಿರ್ತದೆ. ನೋಡಿ, ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಭಾವ ಬಂತು. ಆ ಭಾವಕ್ಕೆ ಅನುಸಾರವಾಗಿ ಒಂದು ಮನೆಯನ್ನು ಕಟ್ಟಿಕೊಂಡ್ರಿ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಬರೋದಿದೆ, ಒಂದು ಮನೆಯನ್ನು ಕಟ್ಟಿಕೊಂಡ್ರಿ ಅಂತ ಇಟ್ಕೊಳ್ಳಿ. ಒಂದು ಸಲ ವಿಚಾರ ಬಂತು, ಅಲ್ಲಿ ಮನೆಯನ್ನು ಕಟ್ಟುವಂಥ ಹಿಂಸೆ ಹತ್ತಿತು. ಮನೆಯನ್ನು ಕಟ್ಟುವಾಗ ಎಷ್ಟು ಹತ್ತಬೇಕೋ ಅಷ್ಟು ಭಾವದಿಂದ ಹತ್ತು ಹೋಗಿದೆ. ನಾನು ಮನೆಯನ್ನು ಈ ಥರ ಕಟ್ಟಿಕೊಳ್ಳಬೇಕು ಅನ್ನುವಂಥ ವಿಚಾರ ಮಾಡಿದಾಗ, ಆಮೇಲೆ ಕಟ್ಟಿಕೊಳ್ಳಬೇಕು ಅನ್ನತಕ್ಕಂತಹ ವಿಚಾರ ಒಂದು ಸಲ ಬಂತು, ಒಂದು ಸಲ ಹಿಂಸೆ ಆಯಿತು. ಎರಡು ಸಲ ಬಂತು, ಎರಡು ಸಲ ಹಿಂಸೆ ಆಯಿತು. ಒಂದು ವರ್ಷದವರೆಗೆ ಮನೆ ಕಟ್ಕೊಳ್ಳಿಲ್ಲ, ಯಾಕೆಂದರೆ ಇನ್ನೂ ಸ್ವಲ್ಪ ಹಣ ಬರಬೇಕಾಗಿತ್ತು, ಹಣ ಕಮ್ಮಿ ಬೀಳ್ತಾ ಇದೆ. ಒಂದು ವರ್ಷದ ನಂತರ ಕಟ್ಕೊಂಡ್ರಿ. ಆದರೆ ಒಂದು ವರ್ಷದ ಒಳಗೆ ಎಷ್ಟು ಸಲ ಮನಸ್ಸಿನಲ್ಲಿ ವಿಚಾರ ಮಾಡಿದ್ರಿ? ಎಷ್ಟು ಸಲ ವಿಚಾರ? ಒಂದು ದಿವಸದಲ್ಲಿ ಮನಸ್ಸಿನಲ್ಲಿ ಬರೋದು ಹೋಗೋದು, ಬರೋದು ಹೋಗೋದು ಮಾಡ್ತಿರ್ತದೆ ಆ ವಿಚಾರ. ಇದು ಭಾವಹಿಂಸೆ. ಆದರೆ ಮನೆ ಕಟ್ಟುವಂತಹ ಕಾರ್ಯ ಯಾವಾಗ ಕಟ್ತಿರಲ್ಲ ಆವಾಗ ಒಂದು ಸಲ ಆಗುತ್ತೆ. ಒಂದು ಸಲ ಆಗ್ತದೆ ಅಲ್ಲ, ಅದು ಬಾರಿ ಬಾರಿಗೆ ಆಗ್ತದೇನು ಇಲ್ಲ. ಒಂದು ವರ್ಷದ ನಂತರ ಆಗೋದಿದೆ, ಒಂದೇ ಸಲ ಆಗೋದಿದೆ, ಒಂದು ಸಲ ಆಯಿತು ಅಂತಂದರೆ ಮುಗೀತು. ಹಿಂಸೆ ಇದ್ದೇ ಇದೆ. ಇದು ಯಾವ ಹಿಂಸೆಯೊಳಗೆ ಬರ್ತದೆ ಹೇಳಿ? ನಾಲ್ಕರಲ್ಲಿ. ಉದ್ಯೋಗಿ ಹಿಂಸೆ, ಆರಂಭಿ ಹಿಂಸೆ, ಆರಂಭಿ ಹಿಂಸೆ ಇದು. ಗಾಡಿ ಮೇಲೆ ಕೂತ್ಕೊಂಡು ಹೋಗುವುದು ಆರಂಭಿ ಹಿಂಸೆ. ಅಡಿಗೆಯನ್ನು ಮಾಡುವುದು ಆರಂಭಿ ಹಿಂಸೆ. ವಸ್ತುಗಳನ್ನು ಸ್ವಚ್ಛ ಮಾಡುವುದು, ಮನೆಯನ್ನು ಸ್ವಚ್ಛ ಮಾಡುವುದು, ಇವೆಲ್ಲ ಆರಂಭಿ ಹಿಂಸೆ. ಆರಂಭಿ ಹಿಂಸೆ ಅಂತಂದರೆ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ, ಅಲ್ಲಿ ಹೋಗುವ ತನಕ ಈ ವಾಹನಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಇದು ಉದ್ಯೋಗಕ್ಕೆ ಹೋಗುವ ಸಂಬಂಧದಿಂದ ಬಳಸಿಕೊಳ್ಳತಕ್ಕಂತಹ ವಸ್ತುಗಳೆಲ್ಲ ಆರಂಭಿ ಹಿಂಸೆಗೆ ಸಂಬಂಧಪಡುವಂಥ ವಸ್ತುಗಳು. ಅಲ್ಲಿ ಹೋದ ನಂತರ ಉದ್ಯೋಗ ಮಾಡ್ತಿರ್ತೀವಿ, ಅದು ಉದ್ಯೋಗಿ ಹಿಂಸೆ. ಮನೆಯಿಂದ ಹೊಲ ತನಕ ಏನು ಹೋದ್ರಿ ಅಲ್ಲ, ಅದು ಆರಂಭಿ ಹಿಂಸೆ. ಹೊಲದಲ್ಲಿ ಹೋದ ನಂತರ ಆರಂಭಿ ಹಿಂಸೆ ಮುಗಿಯಿತು. ಗಾಡಿಯನ್ನು ಅಲ್ಲಿ ನಿಲ್ಲಿಸಿದ್ರಿ, ಹೊಲದೊಳಗೆ ಹೋಗಿ ತಂಬಾಕು ಶುರು ಆಯಿತು. ಇದು ಯಾವ ಹಿಂಸೆ? ಇದು ಉದ್ಯೋಗಿ ಹಿಂಸೆ. ಆಮೇಲೆ ವಿರೋಧಿ ಹಿಂಸೆನೂ ಹೌದು. ಇದು ಆಗತಿದೆ ಅಂತ ಹೇಳ್ತಾರಲ್ಲ, ಆಗತಿದೆ ಅಂತ ಹೇಳಿಬಿಟ್ಟ ಮುನಿ ದೀಕ್ಷಾ ತಗೊಳ್ದಿರ್ತೈತಿ. ಮತ್ತು ಆಗುಲ್ಲ ಆಯ್ತಂದ್ರೆ ಮುನಿ ದೀಕ್ಷಾ ಅದೇನು ಕಾರಣ ಐತಿ? ಏನು ಗರ್ಜ ಐತಿ? ಅಲ್ಲೇ ಇದ್ದುಕೊಂಡು ಮೋಕ್ಷ ಆಗಬಹುದಲ್ಲ. ಮೋಕ್ಷ ಆಗಬೇಕು ಅಂತಂದರೆ ಅಂತರಂಗ ಬಹಿರಂಗ ಎರಡೂ ಪ್ರಕಾರದ ಹಿಂಸೆಯನ್ನು ನಾವು ತಡೆಯಲೇಬೇಕು. ಈ ನಾಲ್ಕು ಪ್ರಕಾರದ ಹಿಂಸೆಗಳು ಎರಡು ಪ್ರಕಾರದಿಂದ ಆಗ್ತವೆ, ಅಂತರಂಗದಿಂದ ಬಹಿರಂಗದಿಂದ. ಸಂಕಲ್ಪ ಅಂತರಂಗದಿಂದ ಸಂಕಲ್ಪ ಆಯಿತು ಅಂತಂದರೆ ಜೀವಿಗಳನ್ನ ಹಿಂಸೆ ಮಾಡಿದಾಗ ಬಹಿರಂಗದಿಂದ. ವಿರೋಧ ಅಂತರಂಗದಿಂದ, ವಿರೋಧವನ್ನು ಮಾಡಲಿಕ್ಕೆ ಕಾಯ ಪ್ರಯೋಗವನ್ನು ವಚನ ಪ್ರಯೋಗವನ್ನು ಮಾಡಿದರೆ ಅಂತಂದರೆ ಬಹಿರಂಗ ಹಿಂಸೆ. ಮನಸ್ಸಿನಿಂದ ಅಂತರಂಗ ಹಿಂಸೆ ಆಗುತ್ತೆ, ಬಹಿರಂಗ ಹಿಂಸೆ ಆಗೋಲ್ಲ. ಮನಸ್ಸಿನಿಂದ ಅಂತರಂಗ ಹಿಂಸೆ, ವಚನದಿಂದ ಮತ್ತು ಕಾಯದಿಂದ ಬಹಿರಂಗ ಹಿಂಸೆ ಆಗುತ್ತೆ. ಅದೇ ಹಾಗೆ ಕಾಯದಿಂದಂತಲೂ ಹಾಗೆ ಆಗ್ತದೆ. ಕಾಯದಿಂದ ಆ ಜೀವಗಳನ್ನು ನಾವು ಶರೀರದಿಂದ ನಮ್ಮ ಕಾಯ ಪ್ರವೃತ್ತಿಯಿಂದ ಸಾಧಿಸ್ತೀವಿ, ಅದು ಬಹಿರಂಗ ಹಿಂಸೆ ಆಯಿತು. ವಚನದಿಂದ ಹೇಗೆ? ಕಠೋರ ಶಬ್ದಗಳನ್ನು ಮಾತನಾಡುವುದರಿಂದ ಮತ್ತೊಬ್ಬರಿಗೆ ನೋವಾಯಿತು. ಈ ನೋವು ಯಾವುದರಿಂದ ಆಯಿತು? ವಚನದಿಂದ ಆಯಿತು. ವಚನಕ್ಕಿಂತ ಮೊದಲು ಯಾವುದರಿಂದ ಆಯಿತು? ಮನಸ್ಸಿನಿಂದಾಯಿತು. ಮನಸ್ಸಿನಲ್ಲಿ ಮೊದಲು ವಿಚಾರ ಮಾಡಿದ್ದಾಯಿತು, ನಾನು ಕಠೋರವಾಗಿ ಮಾತನಾಡಬೇಕು ಅನ್ನುವಂಥ ವಿಚಾರ ಬಂತು. ಜೋರಾಗಿ ಮಾತನಾಡಬೇಕು, ಅಶುಭ ವಚನಗಳಲ್ಲಿ ಮಾತನಾಡಬೇಕು, ಅಶುಭ ವಚನಗಳ ಪ್ರಯೋಗ ಮಾಡಬೇಕು ಅನ್ನುವಂಥ ವಿಚಾರ ಬಂತು. ಇದು ಮನಸ್ಸಿನ ಹಿಂಸೆ. ಆಮೇಲೆ ವಚನಗಳ ಪ್ರಯೋಗ ಆಯಿತು, ಇದು ವಚನಕೃತ ಹಿಂಸೆ, ವಚನದಿಂದ ಆಗುವಂಥ ಹಿಂಸೆ. ಇನ್ನು ವಚನದಿಂದ ನನ್ನ ಮಾತನ್ನು ಕೇಳಲಿಲ್ಲ ಅಂತ ಹೇಳಿಬಿಟ್ಟು ಕೇಳಲಿಲ್ಲ ಅಂತಂದರೆ ಆಮೇಲೆ ಏನು ಮಾಡ್ತೀರಿ? ಕಾಯ ಪ್ರಯೋಗ. ಇನ್ನು ಒಂದು ಥಪ್ಪಡಿಸೇ ಹೇಳಬೇಕು, ಇದು ಕಾಯ ಪ್ರಯೋಗ. ಈ ಥರ ಆಗ್ತದೆ ಅಲ್ಲ. ನಿಮ್ಮ ಸಣ್ಣ ಸಣ್ಣ ಮಕ್ಕಳು ಕೇಳಿಲ್ಲಂದ್ರೆ ಏನು ಮಾಡ್ತೀರಿ ನೀವು? ಒಂದು ಕೊಟ್ಟ ಬಿಡ್ತೀರಿ, ಮೊದಲು ವಿಚಾರ ಮಾಡ್ತೀರಿ, ನೆಟ್ಟ ಕೆಲಸ ಮಾಡ್ತಾ ಇಲ್ಲ, ಹೇಳಿದ್ರೆ ಕೇಳುವಲ್ಲ, ಜೋರಲೇ ಮಾತಾಡ್ತೀರಿ. ಇದು ವಚನಕೃತ ಹಿಂಸೆ. ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಇದಕ್ಕಿಂತ ಮೊದಲು ಅದು ಮನಸ್ಸಿನಿಂದ ಆಗುವಂಥ ಹಿಂಸೆ. ಇನ್ನು ಜೋರಾಗಿ ಮಾತಾಡಿದ್ರೂ ಕೇಳಲಿಲ್ಲ. ಆಮೇಲೆ ಕಾಯಿ ಹಿಂಸೆಗೆ ಇಳಿತೀರಿ. ಆ ಕಾಯದಿಂದ ಆಗತಕ್ಕಂಥ ಹಿಂಸೆ ಅಂತಿಮ ಹಿಂಸೆ, ಕೊನೆಯ ಹಿಂಸೆ. ಇದಕ್ಕಿಂತ ದೊಡ್ಡದೇನಿಲ್ಲ. ಸ್ವಯಂಭೂ ರಮಣ ಸಮುದ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಮೀನುಗಳಿವೆ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಆ ಮೀನುಗಳ ಹೆಸರು ಬೇರೆ ಬೇರೆ. ಒಂದು ರಾಘವ ಮತ್ಸ್ಯ, ಮತ್ಸ್ಯ ಅಂದರೆ ಮೀನು, ರಾಘವ ಮತ್ಸ್ಯ. ಇನ್ನೊಂದು ತಂದುಲ ಮತ್ಸ್ಯ. ತಂದುಲ ಅಂದರೆ ಅಕ್ಕಿ, ಅಕ್ಕಿ ಕಾಳು. ಮತ್ತು ರಾಘವ ಮತ್ಸ್ಯ ಅಂತಂದರೆ ಅದರದ್ದು ಹೆಸರು ರಾಘವ, ದೊಡ್ಡದು, ರಘುಪತಿ ರಾಘವ, ರಾಜಾರಾಮ್, ಪತಿತ ಪಾವನ್ ಸೀತಾರಾಮ್. ರಾಘವ ಅಂದರೆ ಯಾರು? ರಘು, ರಘುವೀರ, ಜಾದು. ರಘು ಅಂದರೆ ರಘು ಯಾರ ಹೆಸರಿದು? ರಾಮನ ಹೆಸರು. ರಘುಕುಲ ತಿಲಕ ಅಂದರೆ ರಾಮ. ರಾಮ ದೊಡ್ಡವನು. ರಾಮನ ಮುಂದೆ ಒಂದು ಅಕ್ಕಿ ಕಾಳಿದೆ, ಅದು ಸಣ್ಣದು. ರಾಮ ದೊಡ್ಡವನು. ರಾಘವ ಮತ್ಸ್ಯ, ರಾಘವ ಕುಲ, ರಘು ಪರಂಪರೆಯ ಕುಲ ಅಂದರೆ ರಾಮನ ಪರಂಪರೆಯ ಕುಲ. ರಾಘವ ಕುಲ ಅಂದರೆ ರಾಮನ ವಂಶ, ಕುಲ ಪರಂಪರೆ. ರಾಘವ ಮತ್ಸ್ಯ ಅಂತ ಅದಕ್ಕೆ ಹೆಸರಿದೆ. ಆ ರಾಘವ ಮತ್ಸ್ಯ ಏನು ಮಾಡ್ತದೆ ಅಂತಂದರೆ, ನಿದ್ರೆ ಬಂದಾಗ ತಾನು ಆರಾಮಾಗಿ ಮಲ್ಕೊಂಡು ಬಿಡ್ತದೆ. ಆದರೆ ನಿದ್ರೆ ಅವಸ್ಥೆಯಲ್ಲಿ ಅದರ ಬಾಯಿ ತೆರೆದಿರ್ತದೆ. ತಂದುಲು ಮತ್ಸ್ಯ ಆ ರಾಘವ ಮತ್ಸ್ಯದ ಕಿವಿಯಲ್ಲಿಯೋ ಅಥವಾ ಕಣ್ಣಲ್ಲಿಯೋ ಇದ್ದುಕೊಂಡು ಅಲ್ಲಿಯ ಅದರ ಮಲ, ಕಿವಿಯ ಮಲ ಮತ್ತು ಕಣ್ಣಿನ ಮಲವನ್ನು ಸೇವನೆ ಮಾಡಿ ಅದು ಬದುಕ್ತಿರ್ತದೆ. ರಾಘವ ಮತ್ಸ್ಯವನ್ನು ನೋಡಿ ಅದು ಏನು ವಿಚಾರ ಮಾಡ್ತದೆ ಅಂತಂದರೆ, ಇಷ್ಟೊಂದು ದೊಡ್ಡ ಪ್ರಾಣಿ ಇದು, ಇದು ಸೌಜ್ಞಿ ಪಂಚೇಂದ್ರಿಯ, ಅದು ಸೌಜ್ಞಿ ಪಂಚೇಂದ್ರಿಯ, ಎರಡೂ ಪಂಚೇಂದ್ರಿಯ ಜೀವಗಳು, ಇದು ಸಣ್ಣದು ಅದು ದೊಡ್ಡದು ಇಷ್ಟೇ ಅಂತಾರೆ. ಒಂದರ ಶರೀರ ಅಕ್ಕಿ ಕಾಳಷ್ಟು, ಇನ್ನೊಂದರ ಶರೀರ ಬಹಳ ದೊಡ್ಡದು. ಅದೇನು ವಿಚಾರ ಮಾಡ್ತದೆ ಅಂತಂದರೆ, ರಾಘವ ಮತ್ಸ್ಯ ಎಷ್ಟು ಹುಚ್ಚಿದೆ, ಇದರ ಬಾಯಿಯಲ್ಲಿ ಲಕ್ಷಾಂತರ ಮೀನುಗಳು ಬರ್ತಾ ಇವೆ, ಹೋಗ್ತಾ ಇವೆ, ಬರ್ತಾ ಇವೆ, ಹೋಗ್ತಾ ಇವೆ, ಅದು ಬಾಯಿ ಮುಚ್ಚಲ್ಲಲ್ಲಿದು ಹುಚ್ಚ. ನಾನಾಗಿದ್ದರೆ ಬಾಯಿ ಮುಚ್ಚಿಬಿಡ್ತಿದ್ದೆ, ಈ ಬರು ಹೋಗುವುದನ್ನು ವ್ಯರ್ಥವಾಗಿ ಬಿಡ್ತಿರಲಿಲ್ಲ. ನಾನು ಯಾವಾಗಲೂ ಬಾಯಿ ಮುಚ್ಚಿಕೊಂಡಿರ್ತಿದ್ದೆ. ನಾನು ರಾಘವ ಮತ್ಸ್ಯ ಆಗ್ತಿದ್ದೆ ಅಂತಂದರೆ, ಇಂಥ ದೊಡ್ಡ ಶರೀರ ನನಗಿರ್ತಿತ್ತು ಅಂತಂದರೆ, ನಾನು ಯಾವ ಒಂದೂ ಮೀನನ್ನು ಹೊರಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಇಷ್ಟು ವಿಚಾರ ಮಾಡ್ತೈತಿ ಅದು ಜೀವನ ಇಡೀ. ರಾಘವ ಮತ್ಸ್ಯ ಎಷ್ಟೋ ಕೋಟಿ, ಎಷ್ಟೋ ಕೋಟ್ಯಾನುಕೋಟಿ ಮೀನುಗಳನ್ನು ತಿಂದು 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 ದ್ರವ್ಯ ಹಿಂಸೆಯನ್ನು ಮಾಡಿರುತ್ತೆ. ತಿನ್ನೋಕ್ಕಿಂತ ಮೊದಲು ಭಾವಹಿಂಸೆಯೂ ಆಗಿರುತ್ತದೆ. ತಿನ್ನೋಕ್ಕಿಂತ ಮೊದಲು ಭಾವಹಿಂಸೆ, ತಿನ್ನುವಾಗ ದ್ರವ್ಯಹಿಂಸೆ, ಭಾವಹಿಂಸೆ ಎರಡು. ತಿನ್ನೋಕ್ಕಿಂತ ಮೊದಲು ಭಾವದಲ್ಲಿ ಆಗುವಂಥ ಹಿಂಸೆ, ಆ ಭಾವಹಿಂಸೆ ಸ್ವತಂತ್ರ. ನಾನು ಮೀನುಗಳನ್ನು ಹಿಡಿಯಬೇಕು ಅನ್ನುವಂಥ ಭಾವ ಮಾಡಿತು, ಆದರೆ ಒಂದೂ ಮೀನು ಸಿಗಲಿಲ್ಲ. ಗಂಟೆಗಟ್ಟಲೆ ಹೋದರೂ ಕೂಡ, ಅಲ್ಲಿ ಇಲ್ಲಿ ಹೋಗಿ ನೋಡಿದರೂ ಕೂಡ ಒಂದೂ ಮೀನು ಸಿಗಲಿಲ್ಲ. ಯಾವ ಹಿಂಸೆ ಆಯಿತು? ಭಾವಹಿಂಸೆ ಆಯಿತು. ಪಾಪ ಹತ್ತಿದೆಯೋ ಅಥವಾ ಇಲ್ಲ? ಹತ್ತಿದೆ. ಆಮೇಲೆ ಅದು ದ್ರವ್ಯಹಿಂಸೆಯನ್ನೂ ಮಾಡಿತು. ಮೀನುಗಳು ಸಿಕ್ಕಾಗ ಮೀನುಗಳನ್ನು ತಿಂದಿತು. ಇದು ಯಾವ ಹಿಂಸೆ? ಇದು ದ್ರವ್ಯಹಿಂಸೆ. ತಂದೂಲು ಮತ್ಸ್ಯ ಅದು ಅದರ ಕಣ್ಣಲ್ಲಿ ಕೂತ್ಕೊಂಡು ಕೇವಲ ಭಾವಹಿಂಸೆಯನ್ನು ಅಷ್ಟೇ ಮಾಡ್ತದೆ, ಒಂದೂ ಮೀನನ್ನು ತಿನ್ನಂಗಿಲ್ಲ. ಆದರೆ ಎರಡೂ ಮೀನುಗಳಿಗೆ ಕಟ್ಟುವಂಥ ನರಕ ಯಾವುದು ಅಂತಂದರೆ ಏಳನೇ ನರಕ. ಇದಕ್ಕೂ ವಜ್ರ ವೃಷಭ ನಾರಾಜಸವನನ್ನಿರ್ತದೆ, ಅದಕ್ಕೂ ವಜ್ರ ವೃಷಭ ನಾರಾಜಸವನನ್ನಿರುತ್ತೆ. ವಜ್ರಕಾಯ ಎರಡಕ್ಕೂ. ಆ ಎರಡೂ ಮೀನುಗಳು ಸತ್ತ ನಂತರ ಏಳನೇ ನರಕದಲ್ಲಿ ಹೋಗಿ ಜನ್ಮ ತಾಳ್ತವೆ. ಇದು ಒಂದು ಮೀನನ್ನು ಸಾಯಿಸಿರಲಿಲ್ಲ, ಅದು ಒಂದು ಮೀನನ್ನು ಬಿಟ್ಟಿರಲಿಲ್ಲ, ಆದರೂ ನರಕಕ್ಕೆ ಹೋಗಿವೆ ಎರಡು. ಭಾವದಿಂದ ನಾವು ಏನು ನೋಡೋದಿದೆ ಅಂತಂದರೆ, ಇದರೊಳಗೆ ನಾವು ನಮ್ಮ ಮನವಚನ ಕಾಯಗಳಿಂದ ದ್ರವ್ಯಹಿಂಸೆಯನ್ನು ಇಡೀ ದಿವಸ ದ್ರವ್ಯಹಿಂಸೆಯನ್ನು ಜಾಸ್ತಿ ಮಾಡಿರ್ತೀವೋ ಅಥವಾ ಭಾವಹಿಂಸೆಯನ್ನು? ಭಾವಹಿಂಸೆಯನ್ನು ಬಹಳ ಸಲ ಮಾಡಿರ್ತೀವಿ. ಯಾವುದೇ ಕಾರ್ಯವನ್ನು ಮಾಡುವಾಗ ಮಾಡೋಕ್ಕಿಂತ ಮೊದಲು ಅದನ್ನು ಎಷ್ಟೋ ಸಲ ವಿಚಾರ ಮಾಡ್ತೀವಿ. ಅಲ್ಲಿ ಹಿಂಸಾ ಪರಿಣಾಮಗಳು ಮಾಡಿದ ನಂತರ ಆ ದ್ರವ್ಯ ಹಿಂಸೆಗೆ ಯಾವಾಗ ಕೈ ಹಾಕಿರ್ತೀವಲ್ಲ ಅದು ಒಂದೇ ಸಲ ಆಗಿರುತ್ತೆ ಶರೀರದಿಂದ. ಅದಕ್ಕೆ ನಾವು ಯಾವುದನ್ನು ಹೆಚ್ಚು ಕಂಟ್ರೋಲ್ದಲ್ಲಿ ಇಟ್ಕೊಳ್ಬೇಕು? ಭಾವಹಿಂಸೆಯಾಗತಕ್ಕಂತಹ ಭಾವಹಿಂಸೆಯನ್ನು ಮಾಡುವಂತಹ ಸಾಧನ ಒಳಗಡೆಗೇನಿದೆ? ಮನ, ಆತ್ಮ. ಮನಸ್ಸು ಮತ್ತು ಆತ್ಮ ಇವೆರಡೂ ನಮ್ಮ ಕೈಯಲ್ಲಿವೆ ಅಂತಂದರೆ ದ್ರವ್ಯಹಿಂಸೆ ನಮ್ಮ ಬದುಕಿನಲ್ಲಿ ಜಾಸ್ತಿ ಏನಾಗುವುದೇ ಇಲ್ಲ, ಭಾಳ ಕಡಿಮೆ ಆಗುತ್ತೆ. ಮನುಷ್ಯ ನರಕಕ್ಕೆ ಹೋಗ್ತಾನೆ ಅಂತಂದರೆ ದ್ರವ್ಯಹಿಂಸೆಯ ಕಾರಣದಿಂದ ನರಕಕ್ಕೆ ಹೋಗಲ್ಲ. ಭಾವಹಿಂಸೆಯನ್ನು ಅತಿ ಉತ್ಕೃಷ್ಟ ಪರಿಣಾಮಗಳಿಂದ ಮಾಡ್ತಾನಲ್ಲ, ಈ ಉತ್ಕೃಷ್ಟ ಪರಿಣಾಮಗಳು, ಉತ್ಕೃಷ್ಟ ಕಷಾಯ ಭಾವಗಳು, ಇದರಿಂದ ನಾವು ಈಗ ಪಂಚಮ ಕಾಲದಲ್ಲಿ ಆರನೇ ನರಕವನ್ನು ಕಟ್ಟಿಕೊಳ್ಳಬಹುದು, ಆರನೇ ನರಕ ಕಟ್ಟಬಹುದು. ಆದರೆ ಆರನೇ ನರಕವನ್ನು ಇವತ್ತು ಕಟ್ಟಿಕೊಳ್ಬೇಕಂತಂದರೆ ಯಾವಾಗಲೂ ಮನಸ್ಸಿನಿಂದ ತೀವ್ರ ಕಷಾಯವನ್ನು ಮಾಡ್ತಾ ಇರಬೇಕು. ಯಾವುದೂ ಸಾಂಸಾರಿಕ ಕ್ರಿಯೆಗಳನ್ನು ಮಾಡುವಾಗ ತೀವ್ರ ಕಷಾಯ ಭಾವದಿಂದ ಮಾಡೋದು, ಇದು ಕಾಯದಿಂದ ಆಗತಕ್ಕಂಥ ಹಿಂಸೆ ಆಯಿತು. ಆದರೆ ಆ ಕ್ರಿಯೆಯನ್ನು ತೀವ್ರ ಕಷಾಯದಿಂದ ಮಾಡುವುದಕ್ಕಿಂತ ಮೊದಲು ತೀವ್ರ ಭಾವದಿಂದ ಮಾಡೋದು, ಇದಾಗ್ತದೆ ಅಥವಾ ಇಲ್ಲ? ಇದು ಜಾಸ್ತಿ ಆಗ್ತದೆ, ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ. ಹೊಲದಲ್ಲಿ ಒಬ್ಬ ಆಳು ಕೆಲಸ ಮಾಡಲಿಲ್ಲ ಅಂತಂದರೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಒಂದು ಸಲ ಬಡಿಯೋದು ಒಳ್ಳೆಯದು. ಆದರೆ ಇವನು ನೋಡುತ್ತೇನೆ, ಇವನು ನೋಡುತ್ತೇನೆ, ಇವನು ನೋಡ್ತೇನೆ, ಎಷ್ಟು ಸಲ ಅಂದಿದ್ರು ಅದು? ಒಂದು ಸಲ ಬಡಿಲಿಲ್ಲ, ಆದರೆ ಇವನು ನೋಡೇ ಬಿಡಬೇಕು, ಇವನು ನೋಡೇ ಬಿಡಬೇಕು, ಒಂದು ಸಲ ಹೇಳೇ ಬಿಡಬೇಕು, ಇದು ಎಷ್ಟು ಸಲ ಆಯಿತು? ಎಲ್ಲಿ ತನಕ ನೋಡಲಿಲ್ಲ? ಅಷ್ಟು ದಿನಗಳವರೆಗೆ ಈ ಭಾವಹಿಂಸೆ ಆಗ್ತಾ ಹೋಯ್ತಲ್ಲ. ಈ ಭಾವಹಿಂಸೆಯನ್ನು ಮಾಡುವಾಗ ತೀವ್ರ ಮನಸ್ಸಿನಿಂದ, ತೀವ್ರ ಕಷಾಯ ಭಾವದಿಂದ ಮಾಡಿರ್ತೇವೆ ಅಂತಂದರೆ, ಮತ್ತು ನಾವು ಆ ಮನುಷ್ಯನಿಗೆ ಹೊಡೆಯುವಾಗ ಸಾವಕಾಶವಾಗಿ ಹೊಡೆದಿದ್ದೇವೆ ಅಂತಂದರೆ ಅಲ್ಲಿ ಕಮ್ಮಿ ಹಿಂಸೆ ಇದೆ, ಅದಕ್ಕಿಂತ ಮೊದಲು ಏನು ಹಿಂಸೆ ಆಗಿದೆ ಅದು ಜಾಸ್ತಿ ಹಿಂಸೆ ಆಗಿದೆ. ಇಲ್ಲಿದ್ದಾಗ ತೀವ್ರ ಕಷಾಯ ಇತ್ತು, ಆದರೆ ಹೊಡೆಯುವಾಗ ತೀವ್ರ ಕಷಾಯ ಉಳಿಯಲಿಲ್ಲ. ಅಲ್ಲಿ ಕಡಿಮೆ ಕಟ್ಟಿತು, ಇಲ್ಲಿ ಜಾಸ್ತಿ ಕಟ್ಟಿದೆ. ಅಲ್ಲಿ ಒಂದೇ ಸಲ ಕಟ್ಟಿತು, ಇಲ್ಲಿ ಬಾರಿ ಬಾರಿಗೆ ಕಟ್ಟಿದೆ. ಎಷ್ಟು ದಿವಸ ಅವನು ಹೊಡೆಯಲಿಕ್ಕೆ ಸಿಗಲಿಲ್ಲಲ್ಲ, ಅಷ್ಟು ದಿನಗಳವರೆಗೆ ಭಾವದಿಂದ ಹಿಂಸೆ ಸತತವಾಗಿ ಆಗಿದೆ. ನರಕಕ್ಕೆ ಒಂದು ಸಲ ಹಿಂಸೆ ಮಾಡುವುದರಿಂದ ಹೋಗಿದ್ದಾನೆಯೋ ಅಥವಾ ಬಾರಿ ಬಾರಿಗೆ ಮಾಡುವುದರಿಂದ ಹೋಗಿದ್ದಾನೆಯೋ? ಬಾರಿ ಬಾರಿಗೆ ಮಾಡುವುದರಿಂದ ಹೋಗಿದ್ದಾನೆ. ಮನಃಕೃತ ಹಿಂಸೆ ಅತಿ ದೊಡ್ಡದು, ಇದು ಯಾವಾಗಲೂ ಆಗ್ತಿರ್ತದೆ. ಅದಕ್ಕಾಗಿ ನಾವು ನಮ್ಮ ಬದುಕಿನ ಪ್ರಮಾದವನ್ನು ಬಿಟ್ಟಾಗ, ಎಚ್ಚರಿಕೆಯಿಂದ ಪ್ರತಿಯೊಂದು ಕ್ರಿಯೆಗಳನ್ನು ಮಾಡುವಾಗ ಮನುಷ್ಯನ ಹಿಂಸೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ದ್ರವ್ಯಹಿಂಸೆಯನ್ನು ಕಡಿಮೆ ಮಾಡುವುದಕ್ಕಿಂತ ಮೊದಲು ನಾವು ಹೆಚ್ಚಿಗೆ ವಿಚಾರ ಮಾಡಬೇಕು ಭಾವಹಿಂಸೆಯನ್ನು ತಡೆಗಟ್ಟಲಿಕ್ಕೆ. ಯಾವಾಗ ಮಾಡಿದ್ರೂ ಭಾವಹಿಂಸೆ ಒಂದೇ ಸಲ ಆಗ್ತದೆ ಶರೀರದಿಂದ, ಆದರೆ ಅದಕ್ಕಿಂತ ಮುಂಚಿತವಾಗಿ ಎಷ್ಟೋ ಸಲ ಆಗಿ ಹೋಗಿರುತ್ತದೆ. ಮೂರುವರೆ ಆಯಿತು, ಇಲ್ಲಿ ಕೂತ್ಕೊಂಡಿದ್ದೀರಿ. ಇಲ್ಲಿ ಮಂದಿರದಲ್ಲಿ ಕೂತ್ಕೊಳ್ಳುವಾಗ ಎಂಥ ಭಾವಗಳಿವೆ? ಒಳ್ಳೆಯ ಭಾವಗಳಿವೆ. ಇಲ್ಲಿ ಅಹಿಂಸೆ ಇದೆಯೋ ಅಥವಾ ಹಿಂಸೆ ಇದೆ? ಅಹಿಂಸೆ ಇದೆ. ಇನ್ನು ಆ ಕಡೆಗೆ ಮುಖ ಆಯಿತು ಅಂತಂದರೆ ಹಿಂಸೆ ಪ್ರಾರಂಭ ಆಯಿತು. ಹಿಂಸೆ ಪ್ರಾರಂಭ ಆಯಿತು. ಆದರೆ ಮೂರೂವರೆ ಆದ ತಕ್ಷಣ ಬಿಡಬೇಕಿತ್ತು, ಬಿಡಲಿಲ್ಲ. ಮುಖ ಈ ಕಡೆ ಇದ್ರೂ ಮನ ಆ ಕಡೆಗಿದೆ. ಆಮೇಲೆ ಅದು ಪ್ರತಿ ಸೆಕೆಂಡ್ ಹೇಳ್ತಿರ್ತದೆ, ಯಾವ ಮಿನಿಟಿಗೆ ಬಿಡ್ತಾರು, ಯಾವ ಮಿನಿಟಿಗೆ ಬಿಡ್ತಾರು, ಇನ್ನೆಷ್ಟು ಮಿನಿಟ, ಇನ್ನೆಷ್ಟು ಸಮಯ. ಮನಸ್ಸು ವಿಚಾರ ಮಾಡಲಿಕ್ಕೆ ಶುರು ಮಾಡುತ್ತೆ. ಇನ್ನು ಮನಸ್ಸು ಶುಭದಲ್ಲಿ ಉಳಿಲಿಲ್ಲ, ಅಶುಭದಲ್ಲಿ ಹೋಯಿತು. ಪ್ರವಚನದಲ್ಲಿ ಉಳಿಲಿಲ್ಲ, ಮನೆ ಕಡೆಗೆ ಹೋಯಿತು. ಕೇಳುವುದರಲ್ಲಿ ಸ್ಥಿರವಾಗಿ ಉಳ್ಕೊಳ್ಳಲಿಲ್ಲ. ಎಮ್ಮೆ ದಾರಿ ಲೇಟ್ ಆಗೈತಿ, ಎಮ್ಮೆ ದಾರಿ ತೆಗೆದೈತಿ ಅನ್ನ, ಅದು ಮನಸ್ಸಿನಲ್ಲಿ ಬರ್ತೊಡಗಿತ್ತು. ಯಾವ ಕಾರ್ಯವನ್ನು ನಾವು ಇದು ಈ ಕಾರ್ಯ ಮುಗಿದ ನಂತರ ಆ ಕಾರ್ಯವನ್ನು ಯಾವುದು ಮಾಡಾವರಿದ್ದೀವಲ್ಲ, ಅದು ಕಣ್ಮುಂದೆ ದೃಶ್ಯ ಬರ್ತದೆ ಅಥವಾ ಇಲ್ಲ? ಬರೋಲ್ಲ, ಇಲ್ಲಿ ಕೂತಲ್ಲೇ ಬರೋಲ್ಲ. ಇನ್ನು ಹೋಗಿ ಏನು ಮಾಡೋದೈತಿ, ಅಲ್ಲಿ ಇಲ್ಲೇ ಬರ್ತೈತಿ, ಮೊದಲು ಇಲ್ಲೇ ಇದ್ದಾಗ ಬರ್ತೈತಿ. ಆಮೇಲೆ ನಾವು ಬಿಡಲಿಲ್ಲ ಅಂತಂದರೆ ಅದು ಭಾರಿ ಬಾರಿಗೆ ಹೆಚ್ಚಾಗ್ತೈತಿ. ಆ ಜ್ವರ ಹೆಂಗೆ ಹೆಚ್ಚಾಗ್ತಾವಲ್ಲ, ಆ ವಿಚಾರಗಳು ಪ್ರೌಡ್ ಆಗಕ್ಕೆ ಶುರು ಮಾಡ್ತಾವೆ. ಆಮೇಲೆ ಮಹಾರಾಜರು ಏನು ಇವತ್ತು ಟೈಮ್ ನೋಡುವಾರಲ್ಲ, ನಾವು ಹೆಚ್ಚು ಜೋರು ಏನು ಹೇಳೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಟು ಟೈಮ್ ಬಿಟ್ಟರೆ ಭಾಳ ಚಲೋ ಇರ್ತೈತ್ರಿ. ಆ ಕೆಲಸ ಅಲ್ಲಿದೆ, ಆದರೆ ಮನಸ್ಸು ಇಲ್ಲಿ ಮಾಡಲಿಕ್ಕೆ ಶುರು ಮಾಡಿತದು. ಇಲ್ಲಿ ಹಿಂಸೆ ಪ್ರಾರಂಭ ಆಯಿತು. ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಅಥವಾ ಇಲ್ಲ? ಇದೆ. ಮನಸ್ಸು ಹೋದರೆ ಹೋಗಲಿ, ಆದರೆ ಅದರೊಳಗೆ ಆಸಕ್ತಿ ಬೇಡ. ಮನಸ್ಸು ಹೋದರೆ ಹೋಗಲಿ, ಅದರೊಳಗೆ ಅತಿ ಆಸಕ್ತಿ ಬೇಡ. ಹೋಗೋಣ, ಮಾಡೋಣ, ಸಹಜವಾಗಿ ಮಾಡೋಣ, ಮುಗಿಯಲಿ, ಮುಗೀತದೆ, ಮಾಡೋಣ, ನಂತರ ಮಾಡೋಣ. ಸಂಸಾರದ ಕ್ರಿಯೆಗಳನ್ನು ಮಾಡುವುದರಲ್ಲಿ ಅತಿ ಆಸಕ್ತಿ, ಅತಿ ಲೋಭ, ಅತಿ ಮಾನ, ಅತಿ ಮಾಯ, ಅತಿ ಕ್ರೋಧ, ಇವುಗಳನ್ನು ಇಟ್ಟುಕೊಂಡು ಮಾಡ್ತೀವಿ ಅಂತಂದರೆ ಮನಃಕೃತ ಪಾಪ ದೊಡ್ಡದಾಗ್ತದೆ. ಮತ್ತು ಆಸಕ್ತಿ ಇಲ್ಲದೇ ಮಾಡ್ತಾ ಇರುವಾಗ ಕ್ರೋಧ ಆಗಕ್ಕೆ ಸಾಧ್ಯ ಇಲ್ಲ, ಅತಿ ಮಾನ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಪ್ರಕಾರದ ಕಪಟತನದ ಭಾವಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಲೋಭ ಬರಲಿಕ್ಕೆ ಸಾಧ್ಯ ಇಲ್ಲ. ಬಂದರೂ ಅಲ್ಪ ಡಿಸ್ಚಾರ್ಜ್ ಆಗಿ ಬರ್ತಾವೆ ಭಾವಗಳು. ಡಿಸ್ಚಾರ್ಜ್ ಭಾವಗಳಿಂದ ನರಕಾಯಿ ಕಟ್ಟಲ್ಲ, ನಕ್ಕಿ ಪಾಪ ಇದೆ, ಆದರೆ ನರಕಕ್ಕೆ ಹೋಗುವಷ್ಟು ಪಾಪ ಆಗುವುದಿಲ್ಲ. ತೀವ್ರ ಸಂಕ್ಲೇಶ ಪರಿಣಾಮ ಬೇಕು ನರಕಾಯುವನ್ನು ಕಟ್ಟಿಕೊಳ್ಳಿಕ್ಕೆ. ತತ್ವಾರ ಸೂತ್ರದಲ್ಲಿ ಏನು ಹೇಳಿದ್ದಾರಲ್ಲ ನರಕಾಯು ಹೇಗೆ ಕಟ್ತದೆ ಅನ್ನೋದಕ್ಕೆ, ಯಾವ ಸೂತ್ರದ್ದು ಅದಲ್ಲ. ಬಹ್ವಾರಂಭ ಪರಿಗ್ರಹ ಬಹ್ವಾರಂಭ ಪರಿಗ್ರಹತ್ವ ನಾರಕಷಾಯುಷ, ಬಹಳ ಆರಂಭ, ಬಹಳ ಪರಿಗ್ರಹ, ಅತಿ ತೀವ್ರ ಆಸಕ್ತಿಯಿಂದ ಆಗ್ತದೆ. ಬಹಳ ಪರಿಗ್ರಹವನ್ನು ಸಂಪಾದನೆ ಮಾಡತಕ್ಕಂತಹ ಜೀವಿಗೆ ಬಹಳಷ್ಟು ಆಸಕ್ತಿ ಇರ್ತದೆ, ಬಹಳಷ್ಟು ಲೋಭಕಷಾಯ ತೀವ್ರ ಇರ್ತದೆ, ಅದರಲ್ಲಿ ನರಕಾಯುಷ್ಯ ಕಟ್ಟುತ್ತೆ. ಇನ್ನು ಅಲ್ಪಾರಂಭ ಪರಿಗ್ರಹತ್ವ ಮಾನುಷ, ಇದರ ಉಲ್ಟ. ಅತಿ ಲೋಭ ಮಾಡಿದ ಅಂತಂದರೆ ನರ ನರಕಾಗ್ತಾನೆ, ಮತ್ತು ಮಂದ ಲೋಭವನ್ನು ಮಾಡಿದ ಅಂತಂದರೆ ನರ ಮತ್ತೆ ನರನಾಗಿ ಜನ್ಮ ತಾಳ್ತಾನೆ, ಮನುಷ್ಯ ಆಗ್ತಾನೆ, ಮನುಷ್ಯದಿಂದ ಮನುಷ್ಯ ಆಗಬಹುದು. ಅಲ್ಪಾರಂಭ ಪರಿಗ್ರಹತ್ವ ಮಾನುಷ್ಯ, ಅಲ್ಪ ಪರಿಗ್ರಹದಲ್ಲಿ ಸಂತೋಷ ಭಾವ,
ಏನಿದೆ ಇಷ್ಟು ಜಮೀನಿದೆ, ಏನಿದೆ ಎಷ್ಟು ಉದ್ಯೋಗ ಇದೆ, ಎಷ್ಟು ವ್ಯಾಪಾರ ಇದೆ, ಮತ್ತೇನಿದೆ, ಏನಿಲ್ಲ ಸ್ವಲ್ಪ ಇದೆ, ಸ್ವಲ್ಪ ಸಾಕು, ಮತ್ತೆ ಬೇಕು, ಸಾಕು ಸಾಕು, ಇಷ್ಟು ಸಾಕು, ಇಷ್ಟೊಳಗೆ ಜೀವನ ನಡೀತಾ ಇದೆ, ಇಷ್ಟು ಸಾಕು. ಈ ಸಂತೋಷದ ಪರಿಣಾಮ, ಸಂತುಷ್ಟ ಪರಿಣಾಮವುಳ್ಳ ಮನುಷ್ಯ ಪುನಃ ಮನುಷ್ಯನಾಗಿ ಜನ್ಮ ತಾಳ್ತಾನೆ. ಸಂತೋಷ ಭಾವವುಳ್ಳ ಮನುಷ್ಯ ಪುನಃ ಮನುಷ್ಯನಾಗಿ ಜನ್ಮ ತಾಳ್ತಾನೆ. ದೇವ್ ಆಗೋದು ಬೇಡ, ನರಕ ಆಗೋದು ಬೇಡ, ನರಕಕ್ಕೆ ಹೋಗೋದು ಬೇಡ, ತಿರ್ಯಂಚಗತಿಗೂ ಹೋಗೋದು ಬೇಡ. ಮನುಷ್ಯ ಆಗಿ ಹುಟ್ಟೋಣ, ಮತ್ತೊಮ್ಮೆ ಹುಟ್ಟೋಣ. ಕೆಲವೊಬ್ಬರೇನಂತಾರೆ, ಇದೇ ಕ್ಷೇತ್ರಕ್ಕೆ ಇಲ್ಲಿಂದ ಹೋಗಿ ನಡೀತೈತ್ರಿ, ನಡೀತಿತ್ರಲ್ಲ, ಹೆಂಗೆ ಹೋಗವ್ರ? ಅಲ್ಲೇನು ಗಾಡಿ ಇಟ್ಟಿದ್ದಾರೆ, ಹೋಗಕ್ಕೆ ನಡೀತೈತಿ, ಹಿಂಗೆ ಕೂತ್ಕೊಂಡು ಹೋಗು ಇದೇ ಕ್ಷೇತ್ರಕ್ಕೆ. ಮನುಷ್ಯಾಗಿ ಜನ್ಮ ತಾಳ್ಬಹುದು, ವಿದೇ ಕ್ಷೇತ್ರದಲ್ಲಿ ಜನ್ಮ ತಾಳ್ಬಹುದು, ಆದರೆ ಮನುಷ್ಯನಾಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು, ಮಾಡಬಾರ್ದು. ಆಮೇಲೆ ಪರಿಣಾಮಗಳನ್ನು ಹೇಗೆ ಇಟ್ಕೊಳ್ಬೇಕು? ಅಲ್ಪಾರಂಭ ಪರಿಗ್ರಹತ್ವ ಮಾನುಷ್ಯ. ನಾವು ಪರಿಗ್ರಹದಲ್ಲಿ ಎಷ್ಟು ಪರಿಗ್ರಹ ಇದೆಯೋ ಅದರಲ್ಲಿ ಸಂತೋಷದ ಭಾವವನ್ನು ತಾಳಿ ಅದರಲ್ಲಿ ಬದುಕನ್ನು ಕಷಾಯ ಇಲ್ಲದೆ ಸಾಗಿಸಬೇಕು. ಸಂತುಷ್ಟ ಪರಿಣಾಮಗಳು ಮನುಷ್ಯಾಯುವಿನ ಬಂಧಕ್ಕೆ ಕಾರಣ, ಮತ್ತು ಅತಿ ಲೋಭವುಳ್ಳ ಪರಿಣಾಮಗಳು ಇವು ನರಕಾಯುಷ್ಯಕ್ಕೆ ಕಾರಣ. ಅದರಲ್ಲೂ ಪರಿಗ್ರಹದ ನಿಮಿತ್ತವನ್ನು ಮಾಡಿಕೊಂಡು ಯಾವಾಗಲೂ ಮಾಯಾಚಾರ್ಯ ಭಾವಗಳನ್ನು ಹೊಂದಿರೋದು ಇದು ತಿರ್ಯಂಚಾಯುವಿನ ಬಂಧಕ್ಕೆ ಕಾರಣ. ಮತ್ತು ದೇವಗತಿಗೆ ಯಾವುದು ಕಾರಣ? ಸರಾಗ ಸಯಮ ಸಯಮ ಅಕಾಮ ನಿರ್ಜರ ಬಾಲ ತಪಾಂಸಿ ದೈವಸ್ಯ. ದೇವಾಯುವನ್ನು ಕಟ್ಟಿಕೊಳ್ಬೇಕು ಅಂತಂದರೆ ಸಂಯಮ ಧಾರಣೆಯನ್ನು ಮಾಡಬೇಕು. ದ್ರವ್ಯ ಸಂಯಮ ಭಾವ ಸಂಯಮ, ದ್ರವ್ಯ ಸಂಯಮಿ ಜೀವನೂ ಕೂಡ ದೇವಗತಿಯನ್ನು ಕಟ್ಟಿಕೊಳ್ತಾನೆ, ಭಾವ ಸಂಯಮ ಹೊಂದಿದ್ರೂ ಕೂಡ ದೇವಗತಿಗೆ ಹೋಗ್ತಾನೆ. ದ್ರವ್ಯ ಸಂಯಮ ಭಾವ ಸಂಯಮ ಇವೆರಡೂ ಸರಾಗ ಸಂಯಮ ಇದ್ದಾಗ ಇವು ರಾಗಸಹಿತ ಸರಾಗ ಅಂತ ಅನ್ನಿಸ್ಕೊಳ್ತವೆ. ರಾಗಸಹಿತ ಅಂತಂದರೆ ಏನು? ನಾನು ಸಂಯಮವನ್ನು ಸರಿಯಾಗಿ ಪಾಲನೆ ಮಾಡಬೇಕು, ಇದು ಸಂಯಮ ನನ್ನದು, ನನಗೆ ಹಿತವನ್ನುಂಟು ಮಾಡ್ತಕ್ಕಂಥದ್ದು. ಸಂಯಮದಿಂದ ಪ್ರೀತಿ, ಪ್ರೀತಿಯ ಭಾವ ರಾಗಭಾವ, ಸಂಯಮದಿಂದ ಪ್ರೀತಿಯ ಭಾವ ರಾಗಭಾವ ಅನುರಾಗ ಭಾವ. ಈ ಸಂಯಮಾನುರಾಗ ಇದು ದೇವಾಯುವಿನ ಬಂಧಕ್ಕೆ ಕಾರಣ. ನಾನು ಯಾವಾಗಲೂ ಸಂಯಮಿಯಾಗಿ ಉಳಿಬೇಕು ಅಂತಕ್ಕಂಥ ಏನು ವಿಚಾರ ಬರ್ತವಲ್ಲ, ಈ ವಿಚಾರಗಳಿಗೆ ಸರಾಗ ಸಂಯಮ ಅಂತಾರೆ. ಈ ಸರಾಗ ಸಂಯಮದಿಂದ ದೇವಾಯು ಕಟ್ತದೆ. ಈ ಸರಾಗ ಸಂಯಮ ದ್ರವ್ಯ ಸಂಯಮ ಅಷ್ಟೇ ಇದ್ರೂ ದೇವಾಯು ಕಟ್ತದೆ, ಮತ್ತು ದ್ರವ್ಯ ಸಂಯಮ ಭಾವ ಸಂಯಮದ ಜೊತೆಯಲ್ಲಿದ್ದರೂ ಕೂಡ ದೇವಾಯು ಕಟ್ಟುತ್ತೆ. ಬಾಲತಪ ಅಂದರೆ ಮಿಥ್ಯಾತಪ, ಮಿಥ್ಯಾತ್ವದ ಜೊತೆಯಲ್ಲಿ ಇದ್ದುಕೊಂಡು ಸಮ್ಯಕ್ತವನ್ನು ಧರಿಸದೆ ಮಿಥ್ಯಾತ್ವದಲ್ಲಿದ್ದುಕೊಂಡು ಕಠೋರ ತಪಸ್ಸನ್ನು ಆಚರಣೆ ಮಾಡೋದು, ಇದು ಕೂಡ ದೇವಾಯುವಿನ ಬಂಧಕ್ಕೆ ಕಾರಣ. ಒಟ್ಟಿನಲ್ಲಿ ತಪಸ್ವಿಗಳಿಗೆ ಸ್ವರ್ಗ ಇದೆ, ಆ ತಪಸ್ಸು ಸಂಯಮಪೂರ್ವಕ ಇರಬೇಕು. ದ್ರವ್ಯ ಸಂಯಮದಿಂದ ಇರಬೇಕು ಒಂದು, ಇಲ್ಲ ಅಂತಂದರೆ ಭಾವ ಸಂಯಮದಿಂದ ಇರಬೇಕು. ಇನ್ನು ಇದನ್ನು ಬಿಟ್ಟರೆ ಸಂಯಮ ಬೇಡ ಅಂತಂದರೆ ಕಮ್ಮಿತ ಕಮ್ಮಿ ಒಂದು ಸಮ್ಯಕ್ ದರ್ಶನ ಆದರೂ ಇರಬೇಕು. ನಿಯಮದಿಂದ ದೇವಗತಿಗೆ ಹೋಗ್ತಾನೆ ಜೀವ. ಸಮ್ಯಕ್ ದೃಷ್ಟಿ ಮನುಷ್ಯ ಯಾವ ಗತಿಗೂ ಹೋಗಲ್ಲ, ಒಂದನ್ನು ಬಿಟ್ಟು, ಯಾವುದನ್ನು? ದೇವಗತಿಗೆ ಅನ್ನು ಬಿಟ್ಟು. ಸಮ್ಯಕ್ ದೃಷ್ಟಿ ಮನುಷ್ಯ ನಿಯಮದಿಂದ ದೇವಾಗಿ ಹುಟ್ಟುತ್ತಾನೆ, ಮಿಥ್ಯಾದೃಷ್ಟಿ ಮನುಷ್ಯ ನಾಲ್ಕು ಗತಿಗಳಿಗೆ ಹೋಗಬಹುದು. ಅದು ಯಾವ ಥರ? ಮಿಥ್ಯಾದೃಷ್ಟಿಯದ್ದು ದ್ರವ್ಯ ಸಂಯಮ ಅಥವಾ ಭಾವ ಸಂಯಮ, ಅಲ್ಲ ಭಾವ ಸಂಯಮ ಅಂತೂ ಇರೋದಿಲ್ಲ, ಮಿಥ್ಯಾದ ಜೊತೆಯಲ್ಲಿ ದ್ರವ್ಯ ಸಂಯಮವನ್ನು ಪಾಲನೆ ಮಾಡಿದ ಅಂತಂದರೆ ಬಾಲ ತಪವನ್ನು ಮಾಡಿದ, ಅಜ್ಞಾನಪೂರ್ವಕವಾದ ತಪಸ್ಸು, ಮಿಥ್ಯಾತ್ವಪೂರ್ವಕವಾದ ತಪಸ್ಸನ್ನು ಮಾಡಿದ ಅಂತಂದರೆ ಆ ತಪಸ್ವಿಗೆ ಮಂದಕಷಾಯ ಇರುವುದರಿಂದ ಮಂದಕಷಾಯದ ಫಲ ದೇವಗತಿ. ಒಟ್ಟಿನಲ್ಲಿ ತಪಸ್ಸಿನ ಫಲ ದೇವಗತಿ, ದ್ರವ್ಯ ಸಂಯಮದ ಫಲ ದೇವಗತಿ, ಭಾವ ಸಂಯಮದ ಫಲ ದೇವಗತಿ. ಇನ್ನು ದ್ರವ್ಯ ಸಂಯಮದಿಂದ ಯಾವ ಸ್ವರ್ಗದವರೆಗೆ ಹೋಗ್ತಾನೆ ಅಂತಂದರೆ, ದ್ರವ್ಯ ಸಂಯಮದಿಂದ ಹೆಚ್ಚಿಂದ ಹೆಚ್ಚು ಭವನತ್ರಿಕದಿಂದ ಹಿಡ್ಕೊಂಡು ಒಂದನೇ ಸ್ವರ್ಗದಿಂದ ಹಿಡ್ಕೊಂಡು ಮೇಲೆ ಒಂಬತ್ತನೇ ಗ್ರಹೇಕದವರೆಗೆ ಹೋಗ್ತಾನೆ ಜೀವ, ದ್ರವ್ಯ ಸಂಯಮಿ ಜೀವ. ಮತ್ತು ಭಾವ ಸಂಯಮಿ ಜೀವ ಭವನತ್ರಿಕದಲ್ಲಿ ಹೋಗಲ್ಲ, ಭವನವಾಸಿ, ವ್ಯಂತರ್ವಾಸಿ, ಜ್ಯೋತಿಷ್ವಾಸಿ, ಈ ಪರ್ಯಾಯಗಳಲ್ಲಿ ಜನ್ಮ ತಾಳದೆ ಕೇವಲ ಒಂದು ಪರ್ಯಾಯದಲ್ಲಿ ಜನ್ಮ ತಾಳ್ತಾನೆ, ವೈಮಾನಿಕ ದೇವನಾಗಿ ಹುಟ್ಟುತ್ತಾನೆ. ವೈಮಾನಿಕ ದೇವ ಎಲ್ಲಿಂದ, ದೇವತೆಗಳಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಹುಟ್ಟುತ್ತಾನೆ ಅಂತಂದರೆ ಒಂದನೆಯ ಸ್ವರ್ಗದಿಂದ ಸರ್ವಾರ್ಥ ಸಿದ್ಧಿಯವರೆಗೆ ಹೋಗಿ ಜನ್ಮ ತಾಳಬಹುದು. ಭಾವಸಂಯಮಿ ಒಂದನೇ ಸ್ವರ್ಗದಿಂದ ಸರ್ವಾರ್ಥ ಸಿದ್ಧಿಯವರಿಗೆ, ದ್ರವ್ಯ ಸಂಯಮಿ ಭವನತ್ರಕದಿಂದ ಗ್ರೈವೇಕದವರೆಗೆ. ಇನ್ನು ಗ್ರೈವೇಕದ ನಂತರ ನವ ಅಣುದಿಶಿಗಳು, ಪಂಚ ಅಣುತ್ತರ ವಿಮಾನಗಳು, ಈ ವಿಮಾನಗಳಲ್ಲಿ ಹೋಗುವಂತಹ ಜೀವಗಳು ನಿಯಮದಿಂದ ಸಮ್ಯಕ್ ದೃಷ್ಟಿಯಾಗಿರ್ತಾರೆ, ಸಂಯಮಿ ಆಗಿರ್ತಾರೆ, ಭಾವ ಸಂಯಮಿ. ಭಾವಲಿಂಗಿ ಮುನಿಗಳು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾರೆ? ಒಂದನೇ ಸ್ವರ್ಗದಿಂದ ಸರ್ವಾರ್ಥ ಸಿದ್ಧಿವರೆಗೆ. ದ್ರವ್ಯಲಿಂಗಿ ಮುನಿಗಳು ಭಾವಸಂಯಮಿಲ್ಲದಂತಹ ದ್ರವ್ಯಲಿಂಗಿ ಮುನಿಗಳು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾರೆ? ಭವನತ್ರಿಕದಿಂದ ನವಗ್ರೈವೇಕದವರೆಗೆ ಹೋಗ್ತಾರೆ. ಈ ಥರ ಹಿಂಸೆ ಅಹಿಂಸೆಯ ಬಗ್ಗೆ ತಿಳ್ಕೊಂಡ್ರಿ. ಅಪರಿಗ್ರಹವಾದವನ್ನು ಸ್ವೀಕಾರ ಮಾಡಿದಂತಹ ಮನುಷ್ಯನೇ ಅಹಿಂಸಾ ಮಾರ್ಗವನ್ನು ಅನುಸರಿಸಲಿಕ್ಕೆ ಸಾಧ್ಯ. ಅಹಿಂಸೆ ತಾನಾಗಿ ಬರಲಾರದು, ಸಂಯಮವನ್ನು ಧರಿಸಿದ ಹೊರತು ಅಹಿಂಸೆ ಬರುವುದಿಲ್ಲ. ಎಲ್ಲಕ್ಕಿಂತ ನಮ್ಮ ಬದುಕಿನ ಹಿಂಸೆ, ದೊಡ್ಡ ಹಿಂಸೆ ಅಂತಂದರೆ ಮಿಥ್ಯಾದೃಷ್ಟಿಯಾಗಿ ಜೀವನವನ್ನು ಜೀವಿಸುವುದೇ ಎಲ್ಲಕ್ಕಿಂತ ದೊಡ್ಡ ಹಿಂಸೆ. ಇದು ಅಭ್ಯಂತರ ಹಿಂಸೆಯೋ ಅಥವಾ ಬಹಿರಂಗ ಹಿಂಸೆ? ಇದು ಅಭ್ಯಂತರ ಹಿಂಸೆ. ಮಿಥ್ಯಾತ್ವ ಕರ್ಮದ ಉದಯದಲ್ಲಿ ಮೂಢ ನಂಬಿಕೆಗಳನ್ನು ತಾನು ಹೊಂದಿ ತನ್ನ ಆತ್ಮಿಕ ಅನಿಷ್ಟವನ್ನು ಮಾಡಿಕೊಳ್ಳುವುದು, ಇದು ಅಂತರಂಗದ ಹಿಂಸೆ. ಮೂಢ ನಂಬಿಕೆಗಳು ನಮ್ಮ ಆತ್ಮನಲ್ಲಿಯ ಅಂತರಂಗ ಹಿಂಸೆಗಳು. ಈ ಹಿಂಸೆಯನ್ನು ತೆಗೆದುಹಾಕಿ ಸಮ್ಯಕ್ ದೃಷ್ಟಿಯಾಗಿ ಅದರ ಜೊತೆಯಲ್ಲಿ ಪಂಚಪಾಪಗಳನ್ನು ತ್ಯಾಗ ಮಾಡಿ ದ್ರವ್ಯ ಸಂಯಮ, ಅದರಲ್ಲಿ ಅಂತರಂಗ ಕಷಾಯಗಳನ್ನು ತೆಗೆದುಹಾಕಿ ಭಾವ ಸಂಯಮ, ಕಷಾಯಗಳನ್ನು ತೆಗೆದುಹಾಕಿದಾಗ ಭಾವ ಸಂಯಮ, ಮಿಥ್ಯಾತ್ವವನ್ನು ತೆಗೆದುಹಾಕಿದಾಗ ಭಾವ ಸಮ್ಯಕ್ ದರ್ಶನ. ಈ ಭಾವ ಸಮ್ಯಕ್ ದರ್ಶನದಿಂದ ಒಂದು ಮಿಥ್ಯಾತ್ವ ಪರಿಗ್ರಹ ದೂರ ಆಯಿತು, ಮಿಥ್ಯಾತ್ವ ಹಿಂಸೆಗೆ ಕಾರಣ, ಕಷಾಯಗಳು ಆತ್ಮನ ಹಿಂಸೆಗೆ ಕಾರಣ. ಭಾವ ಮಿಥ್ಯಾತ್ವ ಅಂದರೆ ಮೂಢ ನಂಬಿಕೆಗಳು, ಇವು ಭಾವಮಿಥ್ಯಾತ್ವ. ಭಾವಮಿಥ್ಯಾತ್ವವನ್ನು ತೆಗೆದುಹಾಕಿದಾಗ ನಮಗೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ. ಈ ಸಮ್ಯಕ್ ದರ್ಶನ ಅಹಿಂಸಾ ಧರ್ಮ, ಸಮ್ಯಕ್ತ್ವ ಅಹಿಂಸಾ ಧರ್ಮ, ಮಿಥ್ಯಾತ್ವ ಹಿಂಸೆ ಅದು ಅಧರ್ಮ, ಕಷಾಯ ಹಿಂಸೆ ಅದು ಅಧರ್ಮ, ಮತ್ತು ವೀತರಾಗ ಅವಸ್ಥೆಗೆ ಹೋಗೋದು, ಸಂಯಮ ಅವಸ್ಥೆಗೆ ಹೋಗೋದು, ಇದು ಅಹಿಂಸಾ ಧರ್ಮ. ಈ ರೀತಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ, ಒಟ್ಟಿಗೆ ಈ ಮೂರು ರತ್ನಗಳು ಅಹಿಂಸಾ ಧರ್ಮ ಅಂತ ಅನ್ನಿಸಿಕೊಳ್ತವೆ. ರತ್ನತ್ರಯವೇ ಅಹಿಂಸೆ, ಮತ್ತು ಇದರ ವಿರುದ್ಧವಾಗಿರತಕ್ಕಂತಹ ಮಿಥ್ಯಾದರ್ಶನ, ಮಿಥ್ಯಾ ಜ್ಞಾನ, ಮಿಥ್ಯಾ ಚಾರಿತ್ರ, ಇದು ಹಿಂಸೆ. ಇದು ಹಿಂಸಾ ಮಾರ್ಗ, ಇದು ಅಹಿಂಸಾ ಮಾರ್ಗ. ತೀರ್ಥಂಕರರೆಲ್ಲ ಅಹಿಂಸೆಯ ಮಾರ್ಗವನ್ನು ನಡೆದು ಮುಕ್ತಿಯನ್ನು ಪಡೆದರು. ನಾವೆಲ್ಲರೂ ಸಂಸಾರದೊಳಗಿದ್ದೇವೆ, ಇನ್ನಿಷ್ಟು ಇರೋಣ, ಇರೋಣೇನು ಹೋಗೋಣ, ಹೋಗೋಣ. ಎಲ್ಲಿ ಹೋಗೋಣ? ಮೋಕ್ಷಕ್ಕೆ. ಮೋಕ್ಷಕ್ಕೇನು? ಮನೆಗೆ. ಮನೆಗೆ ಈಗ ಸದ್ಯ, ಮನೆಗೆ ನಾಳೆ, ಮೋಕ್ಷಕ್ಕೆ.